ದೇವರು ಇದನ್ನು ಕಾಪಾಡ್ತಾ ಇದ್ದಾನೆ, ಅಂದಮೇಲೆ ಭ್ರಾಂತಿ ಕಲ್ಪಿತ ಅಲ್ಲ ಅಂತ ಅರ್ಥ. ಯಾತಕ್ಕೆ ಈ ಈಶ್ವರಸ್ಯ ಭ್ರಾಂತಿ, ಅವರಿವರಿಗೆ ಭ್ರಾಂತಿ ಹೇಳ್ಬೋದು. ಯಾರಿಗೆ ಭ್ರಾಂತಿ ಹೇಳಬಾರದು? ದೇವರಿಗೆ ಭ್ರಾಂತಿ ಹೇಳಬಾರದು. ಯಾಕೆ? ದೇವರ ಬಗ್ಗೆ ಏನಂತ ಹೇಳಿದ್ದಾರೆ? ಎಸ್ ಸರ್ವಜ್ಞ ಸರ್ವವಿತ್, ಸರ್ವಜ್ಞ ಸರ್ವವಿತ್ ಅಂತ ಕರೆದ ಮೇಲೆ ಅವನಿಗೆ ಭ್ರಾಂತಿಯ ಪ್ರಸಕ್ತಿ ಎಲ್ಲೂ ಇಲ್ಲ. ಬಹಳ ಮುಖ್ಯವಾದ ಅಂಶ. ಸರ್ವಜ್ಞನಿಗೆ ಭ್ರಾಂತಿ ಅಂದರೆ ಸರ್ವಜ್ಞ ಶಬ್ದಕ್ಕೆ ಅರ್ಥನೇ ಇಲ್ಲ ಅಂತ ಅರ್ಥ. ತರಿಗೆ ಈಶ್ವರ ಸರ್ವಜ್ಞನಲ್ಲ ಅಂದರೆ ಈಶ್ವರ ಹೇಗಾಗ್ತಾನೆ? ಮತ್ತೆ ಈಶ್ವರ ಸರ್ವಜ್ಞ ಅಂತ ಒಪ್ಪಲೇಬೇಕು. ಸರ್ವಜ್ಞನಿಗೆ ಭ್ರಾಂತಿ ಇಲ್ಲ ಅಂತಲೂ ಒಪ್ಪಬೇಕು ಅಂತ ಭಗವಂತನೇ ಅದಕ್ಕೆ ಮಾನ ತ್ರಾಣಕರ್ತ ಆದ ಮೇಲೆ ಮಾಯಾ ಮಾತ್ರಂ ಇದು ಎಂದೂ ಕೂಡ ಕಲ್ಪಿತವಾದದ್ದಲ್ಲ ಅಂತ ತಾತ್ಪರ್ಯ. ತರ್ಹಿ ಅದ್ವೈತ ಸರ್ವಭಾವಾನಾಮಿತಿ ವ್ಯಪದೇಶ ಕಥಮಿತ್ಯತಃ ಅದ್ವೈತಂ ಪರಮಾರ್ಥತಃ ಇದೆ. ಆದರೆ ಮುಂದಿದೆಯಲ್ಲ ಅದ್ವೈತಂ ಪರಮಾರ್ಥತಃ ಅಂತಿದೆಯಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಿ ಅಂದರೆ ಅದಕ್ಕೆ ಅರ್ಥ ಅಲ್ಲ. ಪರಮಾರ್ಥ ಅಪೇಕ್ಷೆಯ ಹಿ ಅದ್ವೈತಂ ಸರ್ವಾತ್ಮ ಉತ್ತಮರ್ಥ ಸ ಏಕೈವ ಇತ್ಯರ್ಥ. ಇಪಾಟಿ ಆ ಭಾಗ ಬಂದಿದೆ ಈಗ, ಹೌದಲ್ಲ? ಕಥಾಂ ಯದಿ ಪಂಚವಿಧೋ ಭೇದ ಸತ್ಯ ಸ್ಯಾದಿತ್ಯರ್ಥ ಕಥಂ ನ ಕಥಂಚಿತ್ ಉಪಪದ್ಯೇತ ಅಥವಾ ಅಯುಕ್ತ ಮುಕ್ತಂ ಅಥವಾ ಕಥಂ ವ್ಯಾಖ್ಯೇಯ ಇತ್ಯತಃ ಆಕ್ಷೇಪಾತ್ ಪರಂ ಇತ್ಯಾಕ್ಷೇಪೋ ಜಾಯತೆ ಯದೋತಃ ಕಾರಣಾದಿತಿ ವಾ ಆಹಾ ವಿರೋಧಿತ್ವೇನ ಶಂಕಿತಸ್ಯ ಶ್ರುತ್ಯಂತರಸ್ಯ ಅರ್ಥಾಂತರಮಿತಿ ಶೇಷ ಕಥವನೇನ ಸಾ ಯುಕ್ ಶ್ರುತಿರ್ವ್ಯಾಖ್ಯಾತ ಇತ್ಯತಃ ಪರಮಾರ್ಥೇತಿ. ಆ ಪದಕ್ಕೆ ಅರ್ಥ ಬೇಕೀಗ. ಅದ್ವೈತಂ ಪರಮಾರ್ಥತ ಅಂತ ಪದ ಇದೆ. ಏನು ಪರಮಾರ್ಥತ ಅದ್ವೈತಂ ಅಂದ್ರೇನು? ಅವರೇನು ತಿಳ್ಕೊಂಡ್ರು? ದ್ವೈತ ಎಲ್ಲ ವ್ಯಾವಹಾರಿಕ, ಅದ್ವೈತ ಪಾರಮಾರ್ಥಿಕ ಅಂತ ಅರ್ಥ ಮಾಡಿಕೊಂಡ್ರು. ಹಾಗಲ್ಲ, ಪರಮಾರ್ಥತ ಅದ್ವೈತಂ ಏನದಕ್ಕೆ ಅರ್ಥ? ಪರಮಾರ್ಥಾಪೇಕ್ಷೆಯ ಅದ್ವೈತಂ ಸರ್ವಸ್ಮಾದ ಉತ್ತಮರ್ಥ ಸ ಏಕಯವ ಇತ್ಯರ್ಥ. ಏನಾಯ್ತೀಗ? ಪರಮಾರ್ಥತ, ಪರಮಾರ್ಥ ಅಂದರೆ ಸರ್ವೋತ್ತಮವಾದ ವಸ್ತು, ಅದು ಅದ್ವೈತ. ಒಂದೇ ಸರ್ವೋತ್ತಮ ವಸ್ತು ಎಷ್ಟಿದೆ? ಒಂದೇ, ಏಕಮೇವ ಅದ್ವಿತೀಯಂ ಬ್ರಹ್ಮ. ಅದಕ್ಕೆ ಟ್ಯಾಲಿ ಆಗುತ್ತೆ, ಗೊತ್ತಾಯ್ತಾ? ವಸ್ತು ಇರೋದೇ ಒಂದಲ್ಲ, ಸರ್ವೋತ್ತಮ ವಸ್ತು ಒಂದು. ರಾಜರು ಅನೇಕರಿದ್ದಾರೆ, ಮಹಾರಾಜರು ಅಂದರೆ ಮಹಾರಾಜ ಅನ್ನೋ ಪದಕ್ಕೆ ಉಡದ ರಾಜರು ಇಲ್ಲ ಅಂತ ಅರ್ಥ ಅಲ್ಲ. ಏನಂತ ಅರ್ಥ? ಉಡದ ರಾಜರು ಇದ್ದಾರೆ, ಇವರಷ್ಟು ಶ್ರೇಷ್ಠ ಅಲ್ಲ ಅಂತ ಅರ್ಥ. ಅದು ಸರ್ವೋತ್ತಮ ಅಂತ ಶಬ್ದ ಕೇಳಿದಾಗ ಸರ್ವವೂ ಇದೆ, ಅನ್ನೋದು ಉತ್ತಮ ಅಂತ ಅರ್ಥ. ಅದ್ವೈತಂ ಪರಮಾರ್ಥತ ಅಂತ ಶಬ್ದಕ್ಕೆ ಅದೇ ಅರ್ಥ. ಪರಮಾರ್ಥತಃ ಅತ್ಯುತ್ತಮವಾಗಿರ್ತಕ್ಕಂಥ ವಸ್ತು ಒಂದೇ ಒಂದು, ಹೆಚ್ಚಿಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದಾದ್ರ ಅರ್ಥ ಎಷ್ಟು ಸುಲಭವಾಗಿ ಹೇಳಿದರು. ಮತ್ತಿನ್ನೂ ಅನೇಕ ಅರ್ಥ ಹೇಳಿದ್ದಾರೆ. ಮೊದಲು ಪರಮಾರ್ಥದ ಅದ್ವೈತಂ, ದೇವರಲ್ಲಿ ಮಾತ್ರ ಏನಿಲ್ಲ, ಸ್ವಗತ ಭೇದಗಳಿಲ್ಲ. ಆ ಇನ್ನೊಂದು ಅರ್ಥ, ಒಂದು ಒಂದಕ್ಕೆ ಒಂದೇ ಅರ್ಥ ಹೇಳಬೇಕು ಅಂತೇನಿಲ್ಲ. ವೇದವಾಕ್ಯಗಳು ಅತಿ ಕಡಿಮೆ ಅಂದರೆ ಎಷ್ಟು ಅರ್ಥ ಹೇಳಬೇಕು? ಮೂರು. ತ್ರಯೋರ್ಥ ಸರ್ವ ವೇದೇಶು ಅಂತ ಹೇಳಿರೋದ್ರಿಂದ ಅತ್ಯಂತ ಸಂಗತವಾದ ಅರ್ಥನೇ ಬರಬೇಕಾದ್ರೆ ಈ ಅರ್ಥ ಯಾಕೆ ಮಾಡ್ಕೋತೀರಿ ಅಂತ ಕೇಳ್ತಾನೆ. ಅನಾದಿ ಅನೇನ ಅದ್ವೈತ ಶಬ್ದೋ ಭಾವ ಪ್ರಧಾನ. ಅದೇನರ್ಥ ಅದಕ್ಕೆ? ಅದ್ವೈತ ಶಬ್ದ ಭಾವ ಪ್ರಧಾನ. ಏನರ್ಥ? ಪರಮಾರ್ಥತಃ ಇತಿ ಪಂಚಮೀ ಲೆಬ್ಲೋಪ ನಿಮಿತ್ತ ಇತ್ಯುಕ್ತಂ ಭವತಿ. ಪರಮಾರ್ಥದ ಲೆಬ್ಲೋಪ ನಿಮಿತ್ತ ಪರಮಾರ್ಥತಃ ಅಂದ್ರೇನರ್ಥ? ಪರಮಾರ್ಥಂ ಆ ಪರಮಾರ್ಥಾಪೇಕ್ಷೆಯ ಅಂತ ಅರ್ಥ ಅದಕ್ಕೆ. ಅದು ಲೆಬ್ಲೋಪ, ಲೆಬ್ ಅಂದ್ರೇನು? ಲೆಬಂತ ಅವ್ಯಯ, ಅದು ಲೋಪವಾಗೋದಕ್ಕೆ ಏನಂತ ಕರೆ? ಪ್ರಾಸಾದ ದೀಕ್ಷತೆ ಅಂತಿದೆ, ಪ್ರಾಸಾದಂ ಆರುಷ್ಯ ವೀಕ್ಷತೆ ಅಂತಿರೋದು. ಕಂಪ್ಲೀಟ್ ಶಾರ್ಟ್ ಏನು ಮಾಡಿಬಿಟ್ರು? ಪ್ರಸಾದಾತ್ ವೀಕ್ಷತೆ. ಆರುಷ್ಯ ಅಂಬುದು ಹೊರಟೋಯ್ತು. ಆರುಷ್ಯ ಅಂಬುದೇನು? ಲೆಪ್ಪ. ಅದು ಲೆಬ್ ಹೋಯ್ತು. ಅದು ಲೆಬ್ಲೋಪ ನಿಮಿತ್ತ ಪಂಚಮಿ ಅಂತ ಕರೀತಾರೆ. ಒಂದು ವಾಕ್ಯದಲ್ಲಿ ಉಪಯೋಗಿಸಿದಾಗ ಉಪ್ಪರಿಗಿಂತ ನೋಡ್ತಾನೆ, ಉಪ್ಪರಿಗಿಂತ ನೋಡ್ತಾನೆ ಏನರ್ಥ? ಉಪ್ಪರಿಗೆ ಏರಿ ನೋಡ್ತಾನೆ. ಏರಿ ಎಂಬುದು ಲೆಪ್ಪ. ಅದು ಗೊತ್ತಾಯ್ತಾ? ಲೆಬಂತವ್ಯ, ಲೆಬಂತವ್ಯ ಲೋಪವಾದಾಗ ಅದಕ್ಕೆ ಲೆಬಂತ ಲೆಬ್ಲೋಪ ನಿಮಿತ್ತ ಪಂಚಮಿ ಅಂತ ಕರೀತಾರೆ. ಯದಿದಂ ಪರಮೇಶ್ವರಸ್ಯ ಅದ್ವಿತೀಯತ್ವ ಅದ್ವೈತ ಅದೇನಾಯ್ತು ಈಗ? ಪರಮಾರ್ಥತಾ ಶಬ್ದಕ್ಕೆ ಪರಮಾರ್ಥಾಪೇಕ್ಷೆಯ ಅಂತ ಅರ್ಥ. ಅದ್ವೈತಂ ಸರ್ವಸ್ವಾದ ಉತ್ತಮರ್ಥ ಅಂತ ಅರ್ಥ. ಅದೆಷ್ಟು ಅಂದರೆ ಏಕಏವ ಅಂತ ಅರ್ಥ. ಯದಿದಂ ಪರಮೇಶ್ವರಸ್ಯ ಅದ್ವಿತೀಯತ್ವಂ, ಅದ್ವೈತಂ ಶಬ್ದಕ್ಕೆ ಏನರ್ಥ? ಭಾವಪ್ರಕಾರ ನಿರ್ದೇಶ ಅಂದ್ರೇನು? ಅದ್ವಿತೀಯತ್ವಂ ಅಂತ ಅರ್ಥ. ಅದ್ವೈತ ಶಬ್ದಕ್ಕೆ ಅದ್ವಿತೀಯತ್ವಂ, ಏಕಮೇವ ಅದ್ವಿತೀಯಂ ಕರೆಕ್ಟ್ ಆಗಿದೆ. ಅದ್ವಿತೀಯತ್ವಂ ಅದ್ವೈತ ಸರ್ವಭಾವಾನಾಂ ದೇವಸ್ತ್ವ ದೇವ ತುರ್ಯೋ ವಿಹುಃ ಸ್ಮೃತಃ. ಅದ್ವೈತ ಸರ್ವಭಾವಾನಾಂ ಎಲ್ಲ ಭಾವಗಳಲ್ಲೂ ಅದ್ವೈತತ್ವ ಅಂದರೆ ಅದ್ವಿತೀಯತ್ವ ಎಲ್ಲಿದೆ ಅಂದರೆ ದೇವ ದೇವರಲ್ಲಿದೆ. ಅವ್ರು ಯಾರ ಅಂತ ಕೇಳಿದರೆ ತುರ್ಯೋ ವಿಹು, ಅವನು ಸೂರ್ಯ. ವಿಶ್ವತೈಜಸ ಪ್ರಾಜ್ಞಾ ತುರ್ಯ, ಸೂರ್ಯನಾಮಕ ಭಗವಂತನೇನಾಗಿದ್ದಾನೆ? ಸರ್ವೋತ್ತಮ, ಇನ್ಯಾರೂ ಅಲ್ಲ ಅಂತ ಅರ್ಥ ಅದಕ್ಕೆ. ಇತ್ಯಾದವು ಶ್ರುತ್ಯಂತರೇ ಕಥ್ಯತೆ ತತ್ ಪರಮಾರ್ಥಮಪೇಕ್ಷೆ ಇತ್ಯರ್ಥ. ಇದು ಪರಮಾರ್ಥ ಅಂಬುದು ಒಂದೇ ಅಂತ ಅರ್ಥ. ನಾನು ಏತ ಶಂಕಿತರಪಿ ಅಭಿಪ್ರೇತಮೇವ ತೇನಾಪಿ ವ್ಯವಹಾರತಃ ಸದ್ವಿತೀಯತ್ವ ಪರಮಾರ್ಥತೋ ಅದ್ವಿತೀಯತ್ವ ಅದ್ವಿತೀಯತ್ವ ಇತ್ಯ ಅಂಗೀಕಾರಾದಿತ್ಯತೋ ವೃಣೋತಿ ಸರ್ವಸ್ಮಾದಿತಿ. ಅರೆ, ಇದನ್ನು ಅವರು ಒಪ್ಪಿದ್ದಾರಲ್ಲ, ಅದ್ವಿತೀಯ ಬ್ರಹ್ಮ ಅಂತ ಹೇಳ್ಬೇಕಾದ್ರೆ ಬ್ರಹ್ಮ ಒಂದೇ ಇರೋ ಅಂತ ಅವನು ಹೇಳಿದ್ದಾನಂತ ಕೇಳಿದರೆ ಅವನ ಅರ್ಥಕ್ಕೆ ನಮ್ಮ ಅರ್ಥಕ್ಕೂ ವ್ಯತ್ಯಾಸ ಇದೆ. ಅವನು ಏನೂ ಇಲ್ಲ, ಬ್ರಹ್ಮ ಒಂದೇ ಇದೆ ಅಂತ ಹೇಳ್ತಾನೆ. ನಾವು ಎಲ್ಲವೂ ಇದೆ, ಬ್ರಹ್ಮ ಸರ್ವೋತ್ತಮ ಅಂತ ಹೇಳ್ತೇವೆ. ಆದ್ದರಿಂದ ಏನಲ್ಲ, ಅವನು ಹೇಳಿದ್ದು ನಾವು ಹೇಳಿದ್ದು ಒಂದೇ ಆಗಲಿಲ್ಲ. ಎಲ್ಲವೂ ಇಲ್ಲ ಒಂದೇ ಇದೆ ಅಂದರೆ ಆ ಅದ್ವೈತ, ಎಲ್ಲವೂ ಇವೆ ಇವನಂತಹ ಯಾರೂ ಇಲ್ಲ ಅಂತ ಹೇಳಿದರೆ ಅದು ನಮ್ಮದು ಅದ್ವೈತ. ಇಂಥ ಅದ್ವೈತ ಒಪ್ತೇವೆ ಹೊರತು ಯಾವ ಅದ್ವೈತ ಒಪ್ಪೋದಿಲ್ಲ, ನೀನು ಹೇಳೋ ಅದ್ವೈತ ಒಪ್ಪೋದಿಲ್ಲ. ಅದಕ್ಕೆ ಸರ್ವಸ್ಮಾತ್ ಅಂತ ಕರೆದು. ಅವನು ಸರ್ವಸ್ಮಾತ್ ಶಬ್ದ ಅವರಿಗಿಲ್ಲ, ಬರೀ ಇರೋದೇ ಒಂದು ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ. ಹಾಗಲ್ಲ, ಬ್ರಹ್ಮ ಸತ್ಯಂ ಜಗತ್ ಸತ್ಯಂ ಬ್ರಹ್ಮ ಸರ್ವೋತ್ತಮ ಇದು ಹೇಳುವಕ್ಕಾದ ನಮ್ಮ ತಾತ್ಪರ್ಯ. ಅದು ಹೇಳ್ತದೆ ನಾನು ಏತ ಶಂಕಿತರೇ ಅಭಿಪ್ರೇತಮೇವ. ಶಂಕಿತು ಅಂದರೆ ಪೂರ್ವಪಕ್ಷಿ, ಪೂರ್ವಪಕ್ಷಿಗೂ ಅಭಿಪ್ರೇತವಾಗಿದೆ ಏನು ಒಂದೇ ಇರೋದು ಅಂತೇಳಿ. ತೇನಾಪಿ ವ್ಯವಹಾರತಃ ಸದ್ವಿತೀಯತ್ವ, ವ್ಯಾವಹಾರಿಕ ಸತ್ಯದಲ್ಲಿ ತುಂಬ ಜನ ಇದ್ದಾರೆ, ಆದರೆ ಪರಮಾರ್ಥತೋ ಅದ್ವಿತೀಯತ್ವ, ಪರಮಾರ್ಥತ ಒಂದೇ ಇರುವಂತೆ ಅವನು ಒಪ್ಪಿಕೊಂಡಿದ್ದಾರೆ ಅಂತ ಕೇಳಿದರೆ ಅದು ಸರ್ವಸ್ಮಾದಿತಿ, ಸರ್ವಸ್ಮಾತ್ ಅನ್ನೋ ಪದ ಒಪ್ಪಿಲ್ಲ ಅವನು. ಕಸ್ಮಾದೇವಂ ವ್ಯಾಖ್ಯಾಯತೆ ಪ್ರತೀತೆ ಪ್ರತೀತ ಇವ ಅರ್ಥ ಕಿಂ ನ ಸ್ಯಾತ್ ಇತ್ಯತೋ ಅನ್ಯ ಅಶ್ಯ ಶ್ರುತೇರಭಿಪ್ರೇತಾಂ ಯುಕ್ತಿಮಾಹ ಅನ್ಯತೆ. ಹಾಗೆ ಯಾಕೆ ಅರ್ಥ ಮಾಡ್ತೀರಿ, ನಮ್ಮರ್ಥನೆ ಮಾಡಿಬಿಡಿ ಸುಮ್ಮನೆ, ನಿಮ್ಮರ್ಥ ಯಾತಕ್ಕೆ ಅಂತ ಕೇಳಿದರೆ ಹೇಳ್ತಾರೆ ಹಾಗೆ ಮಾಡಕ್ಕೆ ಬರೋದಿಲ್ಲ. ಅನ್ಯಥಾ ಹಿ ಅದ್ವೈತ ಸರ್ವಭಾವಾನಾಮಿತಿ ವ್ಯರ್ಥಂ ಸ್ಯಾತ್. ಅಲ್ಲೇನಿದೆ ಸರ್ವಭಾವಾನಾಮ ಅಂತ ಮುಂದಿನ ಶ್ಲೋಕದಲ್ಲಿದೆ. ಸರ್ವ ವಸ್ತುಗಳ ಮಧ್ಯೆ ಅದ್ವೈತ ಅಂತ ಹೇಳಿದರೆ ಸರ್ವ ವಸ್ತುಗಳ ಮಧ್ಯೆ ಒಬ್ಬನೇ ಇದ್ದಾನೆ, ಅವನಿಗೆ ಇನ್ನೊಬ್ಬನ ಜೊತೆ ಇಲ್ಲ ಅಂತ. ಗೊತ್ತಾಯ್ತಾ, ಸರ್ವಭಾವಾನಾಮ ಪದ ಏನು ಮಾಡ್ತೀಯ ಆಗಿದ್ರೆ ನೀನೀಗ. ಸರ್ವಭಾವ ಪದಾರ್ಥಗಳು ಅಂದ್ರೇನು, ಭಾವ ಅಂದ್ರೇನು, ಇರೋ ಪದಾರ್ಥ ಭವತಿ ಇತಿ ಭಾವ, ಇರೋ ಪದಾರ್ಥ ಭಾವ ಅಂತ ಕರೀತಾರೆ. ಅನೇಕ ವಸ್ತುಗಳು ಇವೆ, ಅದರಲ್ಲಿ ಇದು ಅದ್ವೈತ ಅಂತ ಕರೆದಿದ್ದರಿಂದ ಈ ಅರ್ಥ ಹೇಳ್ಬೇಕಂತ ಅರ್ಥ ಹೇಳೋದಕ್ಕೆ ಬರೋದಿಲ್ಲ. ಎಷ್ಟು ಸಿಂಪಲ್ ಅದು. ಅನ್ಯಥಾ ಹಿ ಅದ್ವೈತ ಸರ್ವಭಾವಾನಾಮಿತಿ ವ್ಯರ್ಥಂ ಸ್ಯಾತ್. ದ್ವಿತೀಯ ಶೂನ್ಯತ್ವಮೇವ ತಸ್ಯ ಶ್ರುತೇರರ್ಥ ಸ್ಯಾತ್. ಯದಿ ದ್ವಿತೀಯ ಶೂನ್ಯತ್ವಮೇವ ತಸ್ಯ ಶ್ರುತೇರರ್ಥ ಸ್ಯಾತ್. ದ್ವಿತೀಯ ಶೂನ್ಯತ್ವ ಅಂದ್ರೇನು, ಎರಡನೇ ವಸ್ತು ಇಲ್ಲದಿರುವಿಕೆ. ಎರಡನೇ ವಸ್ತು ಇಲ್ಲದಿರುವಿಕೆಯೇ ಈ ಶ್ರುತಿಯ ಅರ್ಥವಾಗಿದ್ದಿದ್ದರೆ ಏನಂತಿರ್ತಿದ್ದಿಲ್ಲ, ಸರ್ವಭಾವ ನಮ್ಮನ್ನು ಪದ ಇರ್ತಿರ್ಲಿಲ್ಲ. ಇದೆಲ್ಲ ಸರಿಯಾಗಿ ನೋಡ್ಕೋಬೇಕು. ಶ್ರುತ್ಯರ್ಥವನ್ನು ಹೇಳಬೇಕಾದ್ರೆ, ನಮ್ಮ ಸಿದ್ಧಾಂತ ಹೇಳಬೇಕಾದ್ರೆ ಆ ಪದದಲ್ಲಿ ತೋರಿಸ್ಬೇಕು, ಅದನ್ನು ಮನಸ್ಸಲ್ಲಿದೆ ಅಂತ ಹೇಳ್ಕೊಂಡು ಅರ್ಥ ಮಾಡಬಾರ್ದು, ಪದದಲ್ಲೇ ತೋರಿಸ್ಬೇಕು. ಇಲ್ಲಿದೆಯಪ್ಪ ಅಂತ ಕೇಳ್ತಾರೆ, ಇದು ಅದ್ವೈತ ಅಂತ ಅವನು ಹೇಳ್ತಾರೆ, ಪಾಪ ನೀವು ದ್ವೈತ ಅಂತ ನೀವು ಹೇಳ್ತೀರಿ, ಅವನು ಅದ್ವೈತ ಅಂತ ಪಡೋದಕ್ಕೆ ಅದ್ವೈತ ಪರಮಾರ್ಥದ ವಾಕ್ಯ ಹೇಳ್ತಾನೆ, ನೀವೇನು ಹೇಳ್ತೀರಿ ಅಂದರೆ ಸರ್ವಭಾವ ನಾವಿದೆ ನೋಡಿ ಅಂತ ಹೇಳಬೇಕು. ಅವನಿಗೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಆಗ ಸರ್ವಭಾವ ನಾವು ಇತ್ತೇ ತದ್ವ್ಯರ್ಥಂ ವಿಗತ ಪ್ರಯೋಜನಂ. ವ್ಯರ್ಥಂ ಸ್ಯಾತ್ ಅಂದ್ರೇನು, ವಿಗತ ಪ್ರಯೋಜನಂ ಅರ್ಥ ಅಂದರೆ ಪ್ರಯೋಜನ, ವಿ ಅಂದರೆ ವಿಗತ, ವಿ ಅರ್ಥ ವ್ಯರ್ಥ ಅಂದರೆ ವಿಗತ ಪ್ರಯೋಜನ, ನಿರರ್ಥಕವಾದ ಪದವಾಗ್ತಾ ಇತ್ತು. ಶಾಸ್ತ್ರದಲ್ಲಿ ಯಾವಾಗಲೂ ಏನಂತ ಹೇಳಬಾರ್ದು, ನಿರರ್ಥಕ ಪದ ಅಂತ ಹೇಳಬಾರ್ದು. ಆ ರೀತಿ ಅರ್ಥ ಬರೀತಾರೆ ಬೇರೆಯವರು, ಅಬ್ಬಡಿ ಸುಕ್ತಲ್ಲಿ ಬರುತ್ತೆ. ಮಮ ಯೋನಿ ರಪ್ಸು ಆ ಅಂತಸ್ಥ ಮುದ್ರೆ ಅಂತ ಬಂದಾಗ ಅತ್ರ ಕಂಪೋ ವ್ಯರ್ಥ ಬಂದ್ಬಿಡ್ತಾರೆ. ಅರ್ಥ ಏನಂತ ಬರೀತಾರೆ ಅರ್ಥ ಅವರು ವಿದ್ಯಾರಣ್ಯ ಭಾಷೆದೊಳಗೆ, ಇದು ವ್ಯರ್ಥ. ಶಾಸ್ತ್ರಕ್ಕೆ ವ್ಯರ್ಥ ಅಂದ್ರೆ ಏನು ಮಾಡಬೇಕು, ಬಂಗಾರ ಸರ ಕೊಟ್ಟಿರ್ತೀವಿ ಪಾಪ, ತೆಗೆದ ಹುಕ್ಕು ತೆಗೆದ ವ್ಯರ್ಥ ಅಂತ ತೊಗೊಂಡ್ಬಿಟ್ಟು ತೊಗೊಳೋದಕ್ಕೆ ನೋಡೋಕೆ ಗೊತ್ತೇ ಇಲ್ಲ, ಇದು ವ್ಯರ್ಥ ಅದು ವ್ಯರ್ಥ ಬರೀ ಏನು ಉಳಿಯುತ್ತೆ, ಏನು ಹತ್ತು ಪೈಸೆ ಕೊಟ್ಟು ಕಳಿಸ್ತಾರೆ ಅಷ್ಟೇ ಕೊನೆಗೆ. ಅದಲ್ಲ, ಅದಕ್ಕೆ ಬಂಗಾರದ ಸರದೊಳಗೆ ಹುಕ್ಕಿಗೂ ಬೆಲೆ ಇದೆ. ಹೊತ್ತಾನೆ ಹುಕ್ಕು ಯಾವ್ದ್ರದ್ದು, ಅದು ಚಿನ್ನತೇನೆ. ಆದ್ದರಿಂದ ಚಕಾರ ತುಕಾರಗಳು ಹುಕ್ಕಿ ಇದ್ದಾಗೆ ಜಾಯಿನ್ ಮಾಡುತ್ತಲ್ಲ ಹುಕ್ಕು ಅಂತ ಕರೀತಾರೆ, ಅದು ಕೂಡ ಏನಲ್ಲ, ಅದು ಬಂಗಾರದ ಅದು ವೇಸ್ಟ್ ಮಾಡೋಗಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಉಳಿದವರು ಯಾರೂ ಕೂಡ ವೇದಗಳಿಗೆ ಸರಿಯಾದ ಮರ್ಯಾದೆಯೇ ಸಲ್ಲಿಸಲಿಲ್ಲ. ಆ ವೇದದ ಮಾತನ್ನು ಎಂದೂ ಕೂಡ ಏನಂತಕ್ಕ ವೇದದ ಮಾತಲ್ಲ, ಅದರ ಅಕ್ಷರಗಳಲ್ಲ, ಅದರ ಸ್ವರ ಕೂಡ ಏನದು, ಅದು ಅರ್ಥ ಇದೆ. ಸ್ವರಕ್ಕೂ ಅರ್ಥ ಹೇಳಬೇಕು ಅಂತ ಹೇಳಿದ ಮೇಲೆ ಅವರು ಪದ ಪದಗಳಿಗೆ ಅದು ಅರ್ಥ ಅಂತ ಹೇಳಿದ್ರೆ ಎಷ್ಟು ತಪ್ಪಾಗುತ್ತೆ. ಅದು ಹೇಳ್ತಾರೆ ವ್ಯರ್ಥಂ ಸ್ಯಾಮ್, ಅದು ಅರ್ಥವಾಗ್ತಾ ಇದೆ. ಅವರು ಎಷ್ಟು ಅನಂತ ವೇದದಲ್ಲಿ ಎಲ್ಲ ವೇದರು ವ್ಯರ್ಥ ಮಾಡಿದ್ದಾರೆ, ಇದು ಬಿಟ್ಬಿಟ್ಟು ಹೌದಲ್ಲ, ಎಲ್ಲ ವ್ಯಾವಹಾರಿಕ ಅಂದ್ರೆ ಏನರ್ಥ, ಸುಳ್ಳು ಹೇಳುತ್ತೆ ವ್ಯರ್ಥ ಅಂತ ಆಯ್ತಲ್ಲ ನೀವು, ಹಾಗೆ ಹೇಳಬಾರ್ದು. ತುರಿಯ ತುರಿಯ ಫೋರ್ತ್ ಅಂತ ಅಂದರೆ ಅಲ್ಲಿ ಏನಾಗಿದೆ ಗೊತ್ತಾ, ಅಲ್ಲಿ ವಿಶ್ವಾತೇಜಸ ಪ್ರಾಜ್ಞಾ ತುರಿಯ ಅಂತ ಇದೆ. ಇಲ್ಲಿ ಜಾಗ್ರದ ಅವಸ್ಥೆಗಿದು, ಸ್ವಪ್ನಾವಸ್ಥೆಗದು, ಸುಷುಪ್ತಿಗದು, ಮುಂದಿದೆ, ಅದಕ್ಕೆ ಇನ್ನೊಂದು ರೂಪ ಇಲ್ಲ ಅಂತ ಅರ್ಥ. ಆ ರೂಪ ಫೈನಲ್ ಅನ್ನ ಇರೋದೇ ಎಷ್ಟು ಅವಸ್ಥೆಗಳು, ನಾಲ್ಕು ಅವಸ್ಥೆಗಳು. ನಾಲ್ಕು ಅವಸ್ಥೆಗಳಲ್ಲಿ ನಾಲ್ಕನೇ ಅವಸ್ಥೆ ಮೋಕ್ಷ. ಮೋಕ್ಷ ನಿಯಾಮಕವಾದ ರೂಪ ಯಾವುದು, ತುರಿಯ. ಅದ್ರ ಮೇಲೆ ಇನ್ನೊಂದಿಲ್ಲ, ಆ ಅರ್ಥ ಅದಕ್ಕೆ. ಆದ್ದರಿಂದ ಸರಿಯಾಗಿ ಅಲ್ಲಲ್ಲ ನಾವು ಹೇಳೋ ಅರ್ಥ, ಅದು ಅಲ್ಟಿಮೇಟ್. ಮೋಕ್ಷದ ಅವಸ್ಥೆಯು ಇನ್ನೊಂದು ಅವಸ್ಥೆ ಇಲ್ವಲ್ಲ. ಜಾಗ್ರದ ಅವಸ್ಥೆಗೆ ಮುಂದೆ ಸ್ವಪ್ನ ಇದೆ, ಅದಕ್ಕೆ ಸುಷುಪ್ತಿ ಇದೆ, ಆಮೇಲೆ ಮೋಕ್ಷ ಇದೆ. ಸೊ ಮೋಕ್ಷವು ಇನ್ನೊಂದು ಅವಸ್ಥೆ ಅಂತಿಲ್ಲ. ಅದರ ನಿಯಾಮಕ ರೂಪ ತುರಿಯ, ಎಲ್ಲವೂ ಭಗವದ್ ರೂಪಗಳೇ. ಆದ್ರಿಂದಾಗಿನೆ ಇನ್ನೊಂದು ಅವಸ್ಥೆ ಇದ್ದಿದ್ರೆ ಅದಕ್ಕೆ ಯಾರೋ ಇದ್ದಿದ್ರೆ ಅವನಿವನು ಗ್ರೇಟ್ ಹೋಗಿಟ್ಟು ಯೋಚನೆ ಮಾಡಬೇಕಾಗಿತ್ತು ಕ್ಲೋಸಲ್ಲಿ. ಅದು ಅಲ್ಟಿಮೇಟ್ ಅಂದರೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಕೊಟ್ಟು ಇನ್ನೊಂದು ಪೋಸ್ಟ್ ಇಲ್ಲ ಅಂತ ಹೇಳಿದ ಮೇಲೆ ಅಬೋ ಅಂತ ಪ್ರಶ್ನೆ ಬರಲೇ ಇಲ್ಲ. ಅದಕ್ಕೋಸ್ಕರ ತುರಿಯ ಅಂತ ಹೇಳಿ, ತುರಿಯ ತುರಿಯ ಆಶ್ರಮ. ಇನ್ನೊಂದು ಆಶ್ರಮ ಇಲ್ಲ, ಸನ್ಯಾಸಮ ಇನ್ನೊಂದೇನು ಆಶ್ರಮ ಇಲ್ಲ, ವಾಪಸ್ ಬರಾಗೋ ಇಲ್ಲ, ಆದರೆ ಇನ್ನೊಂದು ಆಶ್ರಮ ತೊಗೊಳೋಗಿಲ್ಲ ಫೈನಲ್. ಆ ರೀತಿಯಾಗಿ ಅದಕ್ಕೆ ತುರಿಯ ಅಂತ ಹೇಳಿದ್ರೆ ಅದು ಸಾರ್ಥಕ ಆಯ್ತು. ಅದು ಫೋರ್ತು, ಇದು ಫೋರ್ತ್ ಅವಸ್ಥಾ, ಫೋರ್ತ್ ಆಶ್ರಮ. ಸೊ ಫೋರ್ತ್ ಅವಸ್ಥೆಗೆ ಹೋಗ್ಲಿಕ್ಕೆ ಫೋರ್ತ್ ಆಶ್ರಮ ಭಾರಿ ಶ್ರೇಷ್ಠ. ಅದು ಸನ್ಯಾಸಶಾಸ್ತ್ರ ಶ್ರೇಷ್ಠ ಅಂತ ಕರೆದು. ಸನ್ಯಾಸಶಾಸ್ತ್ರ ಯಾಕೆ ಮಹತ್ವ ಬಂತು ಅಂದರೆ ಅದರಲ್ಲಿ ಉಳಿದಲ್ಲಿ ನಾವು ಗೃಹಸ್ಥರಾಗಿದ್ದು ವಸ್ತುಗಳ ಮಧ್ಯೆ ಇದ್ದು ಅಭಿಮಾನ ಬಿಟ್ಟಿರಬೇಕು. ಅಲ್ಲಿ ವಸ್ತುಗಳ ಜೊತೆಗೇರೇ ಇಲ್ಲ, ನಿಶ್ಚಿಂತೆ ಗೊತ್ತಾರೆ. ವಸ್ತು ಜೊತೆಗಿಟ್ಟು ಕೇರ್ಫುಲ್ ಅನ್ನೋ ಪ್ರಶ್ನೆ ಇಲ್ಲ. ಯಾತಕ್ಕೆ? ಸರ್ವಸಂಗ ಪರಿತ್ಯಾಗ. ಆ ದೃಷ್ಟಿಯಿಂದ ಅದು ಮಹತ್ವ ಬಂತು. ಸಾಧನೆ ಮಾಡೋದು ಏನರ್ಥ? ಸುಲಭ ಆಯಿತು ಅಂತ ಅರ್ಥ. ಹಾವು ಪಕ್ಕದಲ್ಲಿ ಇಟ್ಕೊಂಡು ಹುಷಾರಾಗಿರೋನ್ ಬದಲು ಹಾವೇ ಇಲ್ಲದೆ ಹೋದ್ರೆ ಪಕ್ಕದಲ್ಲಿ ನಿಶ್ಚಿಂತೆ ಹೋದ್ರೆ ಆರಾಮಾಗಿರ್ಬೋದು. ಆ ಥರ ಅದನ್ನೇ ನಾವು ಸನ್ಯಾಸಶಾಸ್ತ್ರ ಬಗ್ಗೆ ಇರೋ ಮಹತ್ವ ಅದು ಉಪಯೋಗ ಮಾಡಿಕೊಂಡ್ರೆ. ಇಲ್ಲದವ್ರು ಏನಾಗುತ್ತದ? ನಾಯಿ ತೊಗೋತ ಗಂಗಾ ಸ್ನಾನ ಮಾಡಿದೆ ನಾಯಿ ಸಮೇತ ಅಂದಾಗತ್ತೆ. ಅಭಿಮಾನ ಇಟ್ಕೊಂಡು ನಾವು ಸನ್ಯಾಸ ತಗೊಳ್ಳೋದು ಹೇಗೆ ಅಂದರೆ ನಾಯಿ ಸಮೇತ ಗಂಗೆ ಸೇ ಎಷ್ಟು ಮುಳುಗಿದ್ರು ಅಷ್ಟೇ. ಏನಾಗಿದೆ ಅದು? ತುತಿ ನಾಯಿ ಇದೇ ಇದೆ. ಅವನಿಗೆ ಕಾಮನಾದಿ ವಾಸನೆಗಳು ಇದ್ದು ಬಿಟ್ಟರೆ ಏನಾಗುತ್ತೆ ಅಲ್ಲಿಗೆ? ಆಶ್ಚರ್ಯ ವೇಷ ಆಗುತ್ತೆ ಹೊರತು ಏನಾಗೋದಿಲ್ಲ. ಅದು ನಿಜವಾದ ಸನ್ಯಾಸ ಆಗುತ್ತೆ. ಅದಕ್ಕೆ ಮೊದಲು ಮಾನಸಿಕ ಸನ್ಯಾಸ, ಆಮೇಲೆ ದೈಹಿಕ ಸನ್ಯಾಸ. ಅದಕ್ಕೆ ಪ್ರಿಪರೇಷನ್ ಇವೆಲ್ಲ ಬೇಕು ಮೊದಲು. ಸಮಸ್ತ ವಸ್ತು ನೆಸರಂ ವ್ಯಧಾದಿತಿ ಆಚಾರ್ಯ ಎಲ್ಲ ಆಶ್ರಮಕ್ಕಿಂತ ಏನು ಮಾಡಿದ್ರಂತೆ, ಮೊದಲು ಕಂಡು ಕಂಡಲ್ಲಿ ಸರ್ವತ್ವ ನಮಸ್ಕಾರ ಮಾಡ್ತಾ ಇದ್ರು. ಅದು ಉಳಿದವರಿಗೆ ಆಶ್ಚರ್ಯ ಅನಿಸ್ತಿತ್ತು. ಮತ್ತೆ ಭಟ್ರಿಗೆ ಅರ್ಥ, ಶಾಸ್ತ್ರ ಓದ್ದವರು ಈ ರೀತಿ ಯಾವುದಕ್ಕೆ ಕಲಿಸೋದು? ಎಲ್ಲವೂ ದೇವರ ಸೇನ ಅಂತ ತಿಳ್ಕೊಳ್ಳೋದು ಅಂತ ಅರ್ಥ. ಎಲ್ಲವೂ ದೇವರ ಸೇನ. ಸಂನ್ಯಾಸ, ಸಂ ತತ್ವನ್ಯಾಸ ಮಾತೃಕಾನ್ಯಾಸ ಇದ್ದಾಗೆ ಸನ್ಯಾಸ. ನ್ಯಾಸ ಅಂದ್ರೇನು? ಬಿಡೋದಲ್ಲ. ನ್ಯಾಸ ಅಂದ್ರೇನು? ಒಪ್ಸೋದು ಅಂತ ಅರ್ಥ. ಎಲ್ಲ ದೇವರಿಗೆ ಒಪ್ಸೋದು. ಬಿಡೋದು ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಪುರಂದ್ರಾಸ ಎಲ್ಲ ಬಿಟ್ಟೋಗ್ಲಿಲ್ಲ, ಒಪ್ಸೋದ್ರು. ಎಲ್ಲ ಬಿಟ್ಟೋಗೋ ದಡ್ತಾರ, ಎಲ್ಲ ಒಪ್ಸೋಗೋ ಜಾಣ್ತಾರ. ಅಲ್ಲೇ ಬಸ್ನ ಹಿಡಿದು ಹೋಗ್ತಾನೆ, ಒಪ್ಸೋಗ್ತಾನೆ ಒಬ್ಬರಿಗೆ. ಅದು ಬೇರೆ. ಸುಮ್ಮನೆ ಬಿಟ್ಟೋಗಿ ಯಾರು ಎತ್ಕೊಂಡು ಹೋಗಿ ಒಪ್ಸೋಗ್ಬಿಟ್ಟು ಏನಾಗುತ್ತೆ? ಈಗ ಅವ್ನು ಕೇರೆಟಕರ್ ಇದ್ದಾನೆ ಅಲ್ಲಿ, ಎಲ್ಲವನ್ನೂ ದೇವ್ರಿಗೆ ಒಪ್ಸ್ಬಿಟ್ಟು ಅದು ನಿಜವಾದ ಸನ್ಯಾಸ. ಸನ್ಯಾಸ ಎಂಬುದು ಅರ್ಥನೇ ನೆಗೆಟಿವ್ ಮೀನಿಂಗ್ ಅಲ್ಲ. ಯಾವ ಮೀನಿಂಗ್ ಅದು? ಪಾಸಿಟಿವ್ ಮೀನಿಂಗ್. ಅದ್ರಲ್ಲಿ ಬಿಡೋದು ಸನ್ಯಾಸ ಅಲ್ಲ, ಏನದು ಒಪ್ಸೋದು ಸನ್ಯಾಸ. ಎಲ್ಲವನ್ನೂ ದೇವ್ರಿಗೆ ಭಾರ ಒಪ್ಪಿಸ್ಬಿಟ್ಟು ಅದು ಸನ್ಯಾಸ. ಅದಕ್ಕಾಗಿ ತುರಿಯ ಅಂತ ಹೆಸರು ಬಂತು. ಯದಿ ದ್ವಿತೀಯ ಶೂನ್ಯತ್ವಮೇವ ತಸ್ಯಾಶ್ರಿತೇ ರಥ ಸ್ಯಾತ್ ತರ್ಹಿ ಸರ್ವಭಾವಾನಾಂ ಇತ್ಯೇತದ್ವ್ಯರ್ಥಂ ವಿಗತ ಪ್ರಯೋಜನಂ ವಿರುದ್ಧ ಪ್ರಯೋಜನಂಚ. ವಿರುದ್ಧ ಪ್ರಯೋಜನ ಯಾತಕ್ಕೆ ಅಂದರೆ ಹೇಳಬೇಕಾದ ಅದ್ವೈತ. ಸರ್ವಭಾವ ದ್ವೈತ. ಸೊ ಹೇಳೋದಕ್ಕೋ ಏನು ಹೇಳಿದಾಗಾಯ್ತು? ಈಗ ದ್ವೈತ ವಿರುದ್ಧ ಪ್ರಯೋಜನ ಆಯಿತು. ಪ್ರಯೋಜನ ಇಲ್ಲದ ಒಂದು ದೋಷ. ಅಪ್ರಾಮಾಣಿಕತ್ವ ಪ್ರಮಾಣ ವಿರುದ್ಧತೆ ಅಂತಲ್ಲಿ ಹಾಗೆ. ಅಪ್ರಾಮಾಣಿಕತ್ವ ಅಂದ್ರೇನು? ಅಪ್ರಾಮಾಣಿಕತ್ವ ಅಂದ್ರೇನು? ಪ್ರಮಾಣ ಇಲ್ಲ ಅಂತ ಅರ್ಥ. ಪ್ರಮಾಣ ವಿರುದ್ಧ ಅಂದ್ರೇನು? ಇರೋ ಪ್ರಮಾಣಕ್ಕೆ ಆಪೋಸಿಟ್ ಆಗಿದೆ ಅಂತ ಅರ್ಥ. ಅದು ಹಾಗೆ ವಿಗತ ಪ್ರಯೋಜನ ವಿರುದ್ಧ ಪ್ರಯೋಜನ. ವಿರುದ್ಧ ಪ್ರಯೋಜನಂತೆ ಸ್ಯಾತ್ ಕಥಮಿತಿ ಚೇತ್. ಅದು ಹೇಗೆ ಅಂದರೆ ಸರ್ವಭಾವಾನಾಮಿತ್ಯನೇನ ವಿನೈವ ದೈವೋ ಅದ್ವೈತ ಇತ್ತೇತಾವತ ವಿವಕ್ಷಿತಾರ್ಥ ಸಿದ್ಧೇಹೇ ತಸ್ಯ ಪ್ರಯೋಜನ ಶೂನ್ಯತ್ವ ಸ್ಫುಟಮೇವ. ನೀವು ಅದ್ವೈತನ ಹೇಳೋ ಉದ್ದೇಶ ಇದ್ದಿದ್ರೆ ಸರ್ವಭಾವಾನ ವ್ಯಾತಿ ಹೇಳಬೇಕು ಈ ಮಧ್ಯೆ. ಆದ್ದರಿಂದ ವೇಸ್ಟ್ ಆಗ್ತಿತ್ತು. ಮತ್ತೆ ಸರ್ವಭಾವ ಹೇಳಿದ ಮೇಲೆ ಅದ್ವೈತ ಅನ್ನೋ ಪದಕ್ಕೆ ಅರ್ಥ ಇರ್ತಿರಲಿಲ್ಲ. ಆ ದೃಷ್ಟಿಯಲ್ಲಿ ವಿಗತ ಪ್ರಯೋಜನ ವಿರುದ್ಧ ಪ್ರಯೋಜನ ಎರಡೂ ಆಯಿತು. ವಿರುದ್ಧ ಪ್ರಯೋಜನತ್ವ ಉಪಾಧೆ ಇದು ಸರ್ವೇ. ವಿರುದ್ಧ ಪ್ರಯೋಜನತ್ವ ಹೇಗೆ ಅಂದರೆ ಸರ್ವಭಾವಾನಾಂ ಮಧ್ಯೆ ತಸ್ಯ ಏಕಶ್ಚೈವ ಅದ್ವೈತತ್ವಮಿತ್ಯುಕ್ತೇ ಸಮಾಧಿ ಸಮಾಧಿಕರಾಹಿತ್ಯಮೇವ ಉಕ್ತಂ ಸ್ಯಾತ್. ಸರ್ವಭಾವಾನಾಂ ಮಧ್ಯೆ ಅದ್ವೈತಂ ಅಂದರೆ ತಸ್ಯ ಏಕಶ್ಚೈವ ಅದ್ವೈತತ್ವಮಿತ್ಯುಕ್ತೇ ಸಮಾಧಿಕರಾಹಿತ್ಯಮೇವ ಉಕ್ತಂ ಸ್ಯಾತ್. ಅದ್ವೈತಂ ಸಮ ಅಧಿಕರಾಹಿತ್ಯಮೇವ ಸಮರಾಹಿತ್ಯಂ ಅಧಿಕರಾಹಿತ್ಯಂ. ವಿಷ್ಣುವಿಗೆ ಸಮನೂ ಇಲ್ಲ, ಅಧಿಕನೂ ಇಲ್ಲ. ಅದೇ ಲಕ್ಷ್ಮೀಕಾಂತ ಸಮಂತತೋ ವಿವಿಕಲಯನ್ ನೈವೇಶಿಸುತ್ತೇ ಸಮಂ ಅನ್ವಾಯಿತ. ಈಗ ಉತ್ತಮ ವಸ್ತು ಅಧಿಕ ದೂರತೋ ಅಪಾಸ್ತಂ ದೇವ ಸಮಾಭ್ಯಧಿಕ ರಹಿತ. ಅರ್ಜುನ ಹೇಳ್ತಾನೆ, ನಾ ತ್ವತ್ಸಮೋಸ್ತಿ ಅಭ್ಯಧಿಕ ಕುತೋನ್ಯಃ. ಇದೇ ಅರ್ಥ ಬಂದಿರೋ ತ್ವತ್ಸಮ ನಾಸ್ತಿ ಅಭ್ಯಧಿಕ ಕುತೋನ್ಯಃ. ಸಮನಾದವನೇ ಇಲ್ಲ ಅಂದಮೇಲೆ ಅಧಿಕ ಇಲ್ಲಿಂದ ಬರ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದ್ವಿತೀಯ ಶಬ್ದಕ್ಕೆ ಏನರ್ಥ? ಸಮಾಧಿಕ ರಹಿತತ್ವಂ ಅಂತ ಅರ್ಥ. ವಿಷ್ಣು ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ಸಮನೇ ಇಲ್ಲ ಅಂದರೆ ಉತ್ತಮ ವಸ್ತು ಬರೋ ಚಾನ್ಸೇ ಇಲ್ಲ. ಇದು ಅದರ ಅರ್ಥ ಹೊರತು ಇನ್ನೊಂದು ವಸ್ತು ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಸರ್ವಭಾವಾನಾಂ ಮಧ್ಯೆ ತಸ್ಯ ಏಕಶ್ಚೈವ ಅದ್ವೈತೋತ್ತಮಿತ್ಯುಕ್ತೇ ಸಮಾಧಿಕ ರಾಹಿತ್ಯಮೇವ ಉಕ್ತಂ ಸ್ಯಾತ್. ಅನ್ಯೇಷಾಂ ಸರ್ವಭಾವಾನಾಂಚ ಸಮಾಧಿಕ ಭಾವ. ಇವುಗಳು ಎಲ್ಲ ಭಾವ ವಸ್ತುಗಳು ಇವೆ, ಅವು ಸಮಾಧಿಕ ಭಾವ ಮಾತ್ರ ಅದಕ್ಕಿಲ್ಲ. ಅದಕ್ಕೆ ಸಮರೂ ಇದ್ದಾರೆ, ಮೇಲೂ ಇದ್ದಾರೆ. ದೇವರು ಮಾತ್ರ ಸಮರೂ ಇಲ್ಲ, ಮೇಲಿನವರೂ ಇಲ್ಲ. ಈ ಮಹಾಲಕ್ಷ್ಮಿ ಇದ್ದಾರೆ, ಮಹಾಲಕ್ಷ್ಮಿಗೆ ಅಂತ ಮೇಲೆ ಮೇಲಿದ್ದಾರೆ ಪರಮಾತ್ಮ ಇದ್ದಾನೆ. ಗೊತ್ತಾಯ್ತಾ? ಮೇಲಿರೋನು ಏನಾಗಿರ್ತಾನೆ ಈ ಮಧ್ಯೆ? ಸಮನಾಗಿ ಮೇಲಾಗಿರ್ತಾನೆ. ಈ ಕೋಟಿ ಲಕ್ಷ ರೂಪಾಯಿ ಇರೋ ಕೋಟಿ ರೂಪಾಯಿ ಇರೋದಾನೆ. ಈ ಲಕ್ಷ ಕೋಟಿ ರೂಪಾಯಿನಲ್ಲಿ ಯಾವ್ದು ಸೇರ್ಕೊಂಡ್ಬಿಟ್ಟಿದೆ? ಲಕ್ಷನೇ ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಮಹಾಲಕ್ಷ್ಮಿಗೆ ನಾವು ಏನು ಹೇಳಬೇಕೀಗ? ಲಕ್ಷ್ಮಿ ಪೋಸ್ಟ್ ಇನ್ನೊಂದಿಲ್ಲ ಅಷ್ಟೇ ಹೊರತು ಅಧಿಕ ಪೋಸ್ಟ್ ಇದೆ. ಆದರೆ ಬ್ರಹ್ಮವಾಯಿಗಳಿಗೆ ಬ್ರಹ್ಮದೇವರಿಗೆ ಎಷ್ಟಿದ್ದಾರೆ ಸವ ಗೊತ್ತಾ? ಅನಂತ ರುಜುಗಳಿದ್ದಾರೆ, ಸವ ಅಧಿಕರಿದ್ದಾರೆ. ಲಕ್ಷ್ಮೀನಾರಾಯಣರಿದ್ದಾರೆ, ಕೆಳದವರು ಇದ್ದಾರೆ, ಕೆಳದವರು ಎಲ್ಲರಿಗೂ ಇದ್ದಾರೆ. ಈ ಮತ್ತೆ ನಾರಾಯಣ ಎಲ್ಲರಿಗೂ ಕೆಳದವರು ಇದ್ದಾರೆ. ಕಲಿಗೆ ಮಾತ್ರ ಅವ್ರಿಗೆ ಹೆಮ್ಮೆ ಪಡುವುದು ಏನಿಲ್ಲ ಅವನಿಗೆ, ಕಲಿ ಕೆಳದವರು ಇಲ್ಲ. ಆದ್ರೆ ಸಬರಿದ್ದಾರೆ ಮತ್ತೆ ಅವರಿಗೆ ಯಾತಕ್ಕೆ? ಇನ್ಫೈನೈಟ್ ಕಲಿಗಳಿದ್ದಾರೆ. ಇನ್ಫೈನೈಟ್ ಕಲಿ ಹೇಗೆ ಬ್ರಹ್ಮಾದಿ ಋಷಿಗಳು ಇನ್ಫೈನೈಟ್, ಅವರು ಎಷ್ಟು? ಅವರು ಇನ್ಫೈನಷ್ಟೇ. ಸೊ ಕಲಿಗೆ ಸಮ ಇದ್ದಾರೆ, ಆದರೆ ಅವರಿಗಿಂತ ಕಡಿಮೆ ಇರಲಿಲ್ಲ. ಅವನೇ ಲೋಯೆಸ್ಟ್ ಅಂದ್ರೆ ಅವನೇ. ಇದು ಅರ್ಥ ಮಾಡಿಕೊಂಡ್ರೆ ಕಲಿ ಅದೊಂದು ಹೆಮ್ಮೆ ಪಡುವುದು ಅಷ್ಟೇ, ಅದಕ್ಕಿಂತ ಕಡಿಮೆ ಯಾರೂ ಇಲ್ಲ ಅಂತ. ನನಗಿಂತ ಕಡಿಮೆ ತಗೊಳ್ಳೋ ಚಾನ್ಸೇ ಇಲ್ಲ ಅಂತ ಹೇಳಿದರೆ ಆ ಥರ ಅದು ಅತ್ಯಂತ ಕೆಟ್ಟ ಗುಣ ಅವನಲ್ಲಿ. ಅನಂತ ನೂರು ಜನ ಅಂದ್ರೆ ಏನು ಗೊತ್ತಾ, ಈ ಅಲ್ಟಿಮ್ ಈ ಪೌರಲ್ಲಿ ಎಷ್ಟು ಜನ ಇದ್ದಾರೆ ಈಗ? ಈ ನೂರು ಜನ ಇದೆ. ಹಿಂದೆ ಎಲ್ಲವೂ ಸ್ಟ್ರೀಮ್ ಇದೆ, ಒಂದು ಪ್ರಾಂತ್ಯ ರಿಪ್ಲೇಸ್ ಆಗ್ತದೆ. ಸೃಷ್ಟಿ ಎಂಬುದೇನಿದು ಅನಂತ. ಸೊ ರುಜುಗಳು ಇನ್ನೂರು ಇದ್ಬಿಟ್ಟು ಇನ್ನೂರು ಕಲ್ಪಕ್ಕೆ ಕೂತ ಹೋಗ್ಬಿಡ್ತಾಯಿತ್ತು, ಹೌದಲ್ಲ? ರುಜುಗಳು ಇನ್ನೂರೈ ಇದ್ದಿದ್ರೆ ಇನ್ನೂರು ಕಲ್ಪಕ್ಕೆ ಕ್ಲೋಸ್, ಆಮೇಲೆ ಬ್ರಹ್ಮದೇವ್ ಪೋಸ್ಟೇ ಇಲ್ಲ. ಹಾಗಲ್ಲ, ಈಗ ಕರೆಂಟ್ ಲಿಸ್ಟಲ್ಲೇ ಸರ್, ಈ ವರ್ಷ 20 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಮುಂದೆ ಸ್ಟೂಡೆಂಟ್ಸ್ ಬರೋದಿಲ್ಲ ಅಂತ ಅರ್ಥನಾ? ಆ ಥರ ಸ್ಟ್ರೀಮ್ ಇದ್ದೇ ಇದೆ ಕಂಟಿನ್ಯೂಸ್ ಆಗಿ, ಅದು ಎಂದು ಹೋಗೋದೇ ಇಲ್ಲ. ಇವತ್ತು ಆಫೀಸ್ಗಳು ಗೌರ್ಮೆಂಟ್ ಆಫೀಸ್ಗಳು ರಜೆ ಹಾಕಿದ್ರು ಕೂಡ ಇನ್ಚಾರ್ಜ್ ಒಬ್ರು ಇದ್ದೇ ಇರ್ತಾರೆ. ರಾಜಿ ಸಾರ್ ವರ್ಕ್ ಮಾಡಲ್ಲ ಅಂತ ಹೇಳಾಗಿಲ್ಲ, ಅದು ಯಾವಾಗಲೂ ಒಬ್ರು ಇರಲೇಬೇಕು. ಅದು ಅರಾಧಿ ಮತ್ತು ಅನಂತ ಕಾಲ ನಡೀತಾರೆ ಅಂದರೆ ರುಜುಗಳು ಎಷ್ಟಿದ್ದಾರೆ ಅಂತ ಆಯ್ತಾಗ ಅಷ್ಟೇ ಅಲ್ಲ, ರುದ್ರಪದಿಗಳು ಎಷ್ಟೇ ಇದ್ದಾರೆ, ಮತ್ತೆ ಅನಂತ. ಸೊ ಜೀವರ ಅನಂತ ಹೇಗಿದೆ ಈಗ? ಒಟ್ಟು ಜೀವರ ಅನಂತ, ಒಂದೊಂದು ಕ್ಲಾಸ್ನಲ್ಲೂ ಅನಂತ, ಮತ್ತೆ ರುಜುಗಳು ಅನಂತ, ರುದ್ರಪದಿಗಳು ಮತ್ತೆ ಅನಂತ, ಅದೇ ರೀತಿ ಇಂದ್ರಪದಿಯವರು ಅನಂತ. ಈ ರೀತಿ ಎಷ್ಟು ಅನಂತ ಆಯ್ತಾ ಕೇಳಿಕೊಳ್ಳಿ. ಇದು ದೇವ ಜೀವಾನಂತ ಎರಡನೇ ಮುಖ ಇದು, ಒಟ್ಟಾಗಿ ಅನಂತ ಮತ್ತು ಇಂಡಿವಿಜುವಲ್ಸ್ ಆ ಕ್ಲಾಸಲ್ಲೂ ಅನಂತ ಮತ್ತೆ. ನಿವರ್ತತೆ ಇತ್ಯಂಗೀಕಾರೇ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಇದು ವಾಕ್ಯಶೇಷಾಚ ಅದನ್ನು ಹೇಳ್ತಾರೆ ಮುಂದೆ. ಯಥಾಚ ತಥಾಚ ಕೃಷ್ಣ ಗವಾಂ ಅದು ದೃಷ್ಟಾಂತಗಳು ಕೊಡ್ತಾರೆ ಈಗ. ಸಂಭವಾರ್ಥ ಯಥಾಚ ಸರ್ವಭಾವಾರವಿತಿ ನಿರ್ಧಾರಣೆ ಶೇಷಾ ಷಷ್ಠಿ, ಕರ್ತರಿ ಷಷ್ಠಿ, ಕರ್ಮಣಿ ಷಷ್ಠಿ, ಅವೇ ನಿರ್ಧಾರಣೆ ಷಷ್ಠಿ ಅಂತಂದಿದೆ. ಅಯಮೇವ ಬ್ರಾಹ್ಮಣ, ಬ್ರಾಹ್ಮಣನ ಮಧ್ಯೆ ಅಯಮೇವ ಬ್ರಾಹ್ಮಣ ಅಂದರೆ ಇವನು ಬ್ರಾಹ್ಮಣ್ಯ ಎಂಬುದು ಪ್ರೂವ್ಡ್ ನಿರ್ಧಾರಣ ಷಷ್ಠಿ ಅಂತಂದ್ರು. ಮುಂದೆ ನೋಡಿ ಹೇಳ್ತಾರೆ, ರಕ್ಷಣಾಂತರ ಅಸಂಭವಾತ್. ಇನ್ನೊಂದು ಕಾರಣ ಕೊಡೋದಿಲ್ಲ ಇಲ್ಲಿಗ, ಯಾಕೆ ಅಂದರೆ ದೃಷ್ಟಾಂತ. ತಥಾಚ ಕೃಷ್ಣ ಗವಾಂ ಸಂಪನ್ನ ಕ್ಷೀರತಮ, ಒಂದು ವಾಕ್ಯ ಇದೆ, ಕೃಷ್ಣ ಗವಾಂ ಸಂಪನ್ನ ಕ್ಷೀರತಮ. ಕೃಷ್ಣ ಅಂದರೆ ಕಪಿಲ ಗೋವು ಅಂತ ಅರ್ಥ. ಕಪಿಲ ಗೋವು ಏನಾಗುತ್ತದು, ಗೋವುಗಳಲ್ಲಿ ಅತಿ ಹೆಚ್ಚು ಹಾಲು ಕೊಡುತ್ತೆ. ಗೋವುಗಳು ಅತಿ ಹೆಚ್ಚು ಹಾಲು ಕೊಡೋ ಗೋವು ಯಾವುದು ಅಂದರೆ ಕೃಷ್ಣ ಗೋವು. ವಿಶೇಷ ಅದು, ಈ ಕರಿ ಹಾಕಲು ಕರಿ ಬಣ್ಣ ಇದ್ರೂ ಕೂಡ ಏನಂತ ಕಬ್ಬು ಹಾಲು ಜಾಸ್ತಿ ಆಗುತ್ತೆ. ಕೃಷ್ಣ ಗವಾಂ ಸಂಪನ್ನ ಕ್ಷೀರತಮ, ಗೋವುಗಳಲ್ಲಿ ಕಪಿಲ ಗೋವು ಕಪ್ಪು ಗೋವು ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥದ್ದು ಅಂತ ಹೇಳಿದಾಗ ಗವಾಂ ಅಂತ ಷಷ್ಠಿ ಇದೆ, ಸರ್ವಭಾವಾನಾಂ ಷಷ್ಠಿ ಇದೆ, ಸರ್ವಭಾವಾನಾಂ ಮಧ್ಯೆ ಅದ್ವೈತ ಅಂತ ಹೇಳಿದ್ರಿಂದ ಗವಾಂ ಆ ಸರ್ವಭಾವಗಳಲ್ಲಿ ಸಮಾಧಿಕ ರಾಹಿತ್ಯ. ಗವಾಂ ಸಂಪನ್ನ ಕ್ಷೀರತಮ ಇತ್ಯುಕ್ತೆ ನಿರ್ಧಾರಣ, ಯಥಾ ಕೃಷ್ಣ ಯಾವ ಸಂಪನ್ನ ಕ್ಷೀರತಮತ್ವ ನಿರ್ಧಾರಿತಂ ಭವತಿ ಆ ರೀತಿ ಅನ್ಯಾಸಾಂ ತದಭಾವ ಇತ್ಯುಕ್ತಂ ಸ್ಯಾತ್. ಉಳಿದವರಿಗೆ ಅದೊಂದು ಗೋ, ಇವತ್ತೆಲ್ಲ ನಾವು ಹೇಗೆ ಹೇಳ್ತೀವಿ ಅಲ್ಲಿ ಗೋ ಲಕ್ಷಣ ಒಂದು ಶಾಸ್ತ್ರ, ಅದು ಅಶ್ವಲಕ್ಷಣ ಶಾಸ್ತ್ರ ಒಂದು. ಅದಕ್ಕೆ ನಕಲ ಏನು ಮಾಡ್ತಾನೆ, ಗೋಪಾಲಕನಾಗಿರ್ತಾನೆ, ಗೋಪಾಲ ನಕಲಾಂಬನ ಅಶ್ವಪಾಲಕ, ಸಹದೇವ ಗೋಪಾಲಕರಾಗಿರ್ತಾನೆ. ಅವ್ರು ತೋಬೇಕು ವಿರಾಟ್ ಏನು ಸ್ಪೆಷಾಲಿಟಿ ಅಂತ ಕೇಳಿದರೆ, ನಾನು ಗೋವಿಗೆ ಎಲ್ಲ ವೆರೈಟಿಯನ್ನು ಗೊತ್ತು ಅಂತ ಹೇಳಿದ್ದಾರೆ. ಗೊತ್ತ ಯಾವ್ಯಾವ ಗೋ ಹೇಗೆ ನೋಡಿದ ತಕ್ಷಣ ಹೇಳಿಬಿಡ್ತೇನೆ. ಅದೆಲ್ಲ ಎಕ್ಸ್ಪ್ಲೇನ್ ವಿರಾಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೆಷ್ಟು ಕೂಡ ಯೋಚನೆ ಮಾಡಿ. ಅದು ಪ್ರತಿಯೊಂದು ಶಾಸ್ತ್ರವು ಅಶ್ವಶಾಸ್ತ್ರ ಗಜಶಾಸ್ತ್ರ ಈ ಶಾಸ್ತ್ರಗಳವೆಲ್ಲ ಕೂಡ ಪ್ರತಿಯೊಂದು ಅದು ಸಂಬಂಧಪಟ್ಟರು ನೋಡಿದ ತಕ್ಷಣ ಹೇಳಿಬಿಡ್ತಾರೆ. ನೋಡಿದ ತಕ್ಷಣ ಎಷ್ಟು ಹಾಕೊಳ್ಳಿ, ಇದನ್ನು ತೊಗೊಳಕ್ಕೆ ಹೋಗಬೇಡಿ, ಇದು ಕೆಲಸಕ್ಕೆ ಬರೋದು, ಇದನ್ನು ತೊಗೊಳ್ಳಿ ಭಾರಿ ಚೆನ್ನಾಗಿರುತ್ತೆ. ಆ ದೃಷ್ಟಿಯಲ್ಲಿ ಬಹಳ ಮುಖ್ಯ. ಯಥಾ ಕೃಷ್ಣ ಯಾವ ಸರ್ವಭಾವಾನ ಮಧ್ಯೆ ತಸ್ಯ ಏಕಶೈವ ಅದ್ವೈತತ್ವ ಇತ್ಯುಕ್ತೆ ಏಕಶೈವ ಅದ್ವಿತೀಯತ್ವ ಅನ್ಯೇಷಾಂ ಸರ್ವಭಾವಾನ ಸದ್ವಿತೀಯತ್ವ ಇತ್ಯುಕ್ತಂ ಭವಂತಿ. ಸೊ ಏಕಶೈವ ಅದ್ವಿತೀಯತ್ವ, ಅನಂತಾನಂತ ವಸ್ತುಗಳಿದ್ದರೂ ಕೂಡ ಒಂದು ವಸ್ತು ಮಾತ್ರ ಇದೆ, ಅದಕ್ಕೆ ಮಾತ್ರ ಏನಿಲ್ಲ, ಇನ್ನೊಂದು ಪದ ಇಲ್ಲ. ಸರ್ವಭಾವಾನ ಸದ್ವಿತೀಯ, ಉಳಿದೆಲ್ಲ ಪದಗಳಿಗೇನಿದೆ ಸದ್ವಿತೀಯತ್ವ, ಇವರಿಗೆ ಮಾತ್ರ ಸದ್ವಿತೀಯತ್ವ ಇಲ್ಲ. ನಚೈತ ಇತ್ಯುಕ್ತ ಇನ್ನೊಂದು ರೀತಿ ಯೋಚನೆ ಮಾಡಿ, ಬ್ರಹ್ಮ ಪದವಿ ಅಂತಿದೆ, ರುದ್ರ ಪದವಿ ಅಂತಿದೆ, ಶೇಷ ಪದವಿ ಅಂತಿದೆ, ವಿಷ್ಣು ಪದವಿ ಅಂತಿಲ್ಲ, ಲಕ್ಷ್ಮೀ ಪದವಿ ಅಂತಿಲ್ಲ. ಯಾತಕ್ಕೆ ಒಬ್ಬರೇ, ಇನ್ನೊಂದು ವ್ಯಕ್ತಿ ಕಾನ್ಸೆಪ್ಟೇ ಇಲ್ಲ, ಯಾವಾಗಲೂ ಒಬ್ಬರೇ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ಗೊತ್ತಾಗ ಇನ್ನೊಂದಷ್ಟು ಇಲ್ಲ. ರುದ್ರ ಪದವಿ ಬಂದರು ಅಂತ ಎಷ್ಟೋ ಕಡೆ ಓದ್ತೇವೆ ನಾವು. ಬ್ರಹ್ಮಪದವಿ ಬಂದಿದ್ದು ಸ್ಪಷ್ಟ, ಹನುಮಂತೇವರು ಬ್ರಹ್ಮಪದವಿ ಕೊಟ್ಟಷ್ಟು ಎದುರಿಗೆ ಇದೆ. ರಾಮದೇವ್ ರಾಮ ಪದವಿ ಯಾರು ಕೊಟ್ರಿ ಮತ್ತೆ? ಅದೆಂದು ಕೂಡ ಏನದು, ಒಂದೇ ಪೋಸ್ಟ್, ಏಕೈವ ಅದ್ವಿತೀಯಂ ಬ್ರಹ್ಮ. ಆ ಅರ್ಥದಲ್ಲಿ ಅದು ಈಗ ಯಾರು ಸಮರಿಲ್ಲ ಅಧಿಕಾರಿಲ್ಲ ಅಲ್ಲ, ಎಲ್ಲ ಕಾಲಕ್ಕೂ ಸಮರು ಅಧಿಕಾರಿಲ್ಲೇ ಇಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಕಾಲತ್ರಯೇ ನತಸಮೋಸ್ತ್ಯಭ್ಯಧಿಕೃತೋನ್ಯ ಕಾಲತ್ರಯೇಪಿ ಅಪ್ರತಿಮ ಪ್ರಭಾವ. ಮುಂದಿನ ವಾಕ್ಯ ಕಾಲತ್ರಯೇಪಿ, ಇವ ಈ ಬ್ಯಾಚಲ್ಲಿ ಫಸ್ಟ್ ರ್ಯಾಂಕ್ ಅಷ್ಟೇ, ಮುಂದಿನ ಇನ್ನೊಬ್ಬನು ಬರ್ಬೋದು, ಅವನು ಫಸ್ಟ್ ರ್ಯಾಂಕ್, ಇವರಿದ್ದಾರೆ ಮಾರ್ಸಲ್ಲಿ ಜಾಸ್ತಿ ಇರ್ಬೋದು. ಗೊತ್ತಾಯ್ತಾ? ದೇವ್ರು ಹಾಗಲ್ಲ, ಎಂಥವನು ಅವನು, ಕಾಲತ್ರಯೇಪಿ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ಹಿಂದೆ ಇರಲಿಲ್ಲ, ನ ಭೂತಂ, ನ ಭವಿಷ್ಯತಿ, ಮುಂದೆ ಬರೋದಿಲ್ಲ. ನಾಸ್ತಿ ಈಗಿಲ್ಲ, ಈಗಿಲ್ಲ, ಹಿಂದೆ ಇರಲಿಲ್ಲ, ಮುಂದೆ ಬರೋದಿಲ್ಲ. ಆ ಬ್ರಹ್ಮದೇವರಿಗೆ ಹಾಗೆ ಹೇಳಕ್ ಬರೋದಿಲ್ಲ. ಈಗಲೇ ವಾಯುದೇವರು ಸಮ ಇದ್ದಾರೆ, 200 ಜನ ಸಮ ಇದ್ದಾರೆ, ಅನಂತ ಜನ ಇದ್ದಾರೆ ಋಷಿಗಳು. ಈ ಸ್ವಲ್ಪ ವ್ಯತ್ಯಾಸ ಅರ್ಥ ಮಾಡ್ಕೋತಾ ಹೊರಟ್ರೆ ಹರಿಸರ್ವೋತ್ತಮತ್ವ ಇನ್ನೂ ಸ್ಪಷ್ಟ ಆಗುತ್ತೆ. ಯಾತಕ್ಕೆ ನೀವೇ ಹೇಳಿ. ಈಗ ಉದಾಹರಣೆಗೆ ಇವತ್ತು ಚೀಫ್ ಮಿನಿಸ್ಟರ್ ಎಷ್ಟೋ ಜನ ಆಗೋಗ್ಬಿಟ್ಟಿದ್ದಾರೆ. ಇವತ್ತು ಈಗ ಎಷ್ಟು ಜನ ಇದ್ದಾರೆ? ಒಬ್ಬರಿದ್ದಾರೆ ಅಷ್ಟೇ, ಅದೇನು ತಪ್ಪಲ್ಲ. ಈ ರುಜುಗಳು ಒಂದು ಒಂದು ಪದವಿ ಬಲಕ್ಕೆ ರೆಡಿಯಾಗಿ ಕೂತು ಕೋರ್ಸ್ ಮುಗಿಸಿದವರು ಇದ್ದಾರೆ. ಹೇಳ್ತಿ ಕೇಳಿ, ಹಾಂ, ಲಿಸ್ಟ್ ಇಲ್ಲಿ ಯಾರು ಹೇಳಿದ್ರು? ಅದಕ್ಕೂ ಲಿಸ್ಟ್ ಇದೆ, ವೃದ್ಧ ಪದವಿಗೂ ಲಿಸ್ಟ್ ಇದೆ, ಮತ್ತು ಅದಕ್ಕೂ ಲಿಸ್ಟ್ ಇದೆ, ಇದಕ್ಕೂ ಎಲ್ಲದಕ್ಕೂ ಇದೆ. ಮುಂದೆ ಯಾರು ಬರ್ತಾರೆ ಅಂತ ಅನೌನ್ಸ್ ಮಾಡಿಬಿಟ್ಟಿರ್ತಾರೆ. ತಿಳಿತಾ? ಒಂದು ಲಿಸ್ಟಲ್ಲಿ ಒಂದು ಲಿಸ್ಟ್, ಈಗ ಒಂದು 100 ಜನ ಲಿಸ್ಟ್ ಹಾಕ್ತೀವಿ ಸದ್ಯಕ್ಕೆ. ಈಗ ಲೂಸ್ ಹೆಸರು ಇದೆ, ಮತ್ತಿನ್ನು ಆ ಲಿಸ್ಟ್ ಇನ್ನೊಂದು ಹಾಕ್ತೀವಿ ಅವನಷ್ಟೇ. ಇವಾಗ 100 ಲಿಸ್ಟ್ ನೆನ್ಬಿಟ್ಕೊಳಕ್ಕೆ ಆಗೋದಿಲ್ಲ, ಎಲ್ಲ ಹಾಕೋದಾಗಿತ್ತು ಅವನು. ಇವ್ರ ಪೊಜಿಟಿ ಆಗೋದು ಅಷ್ಟೇ ಇದೆ. ಹಾಂ, 100 ಹೆಸರು ಹೇಳಕ್ಕೆ ಬರುತ್ತೆ, ಎಷ್ಟರಿಗೆ ಬರುತ್ತೆ? ಈಗ ಬರೋದಿಲ್ಲ. ಹೆಚ್ಚೆಚ್ಚು ಆದಷ್ಟು ಕಷ್ಟ ಅಂತೇಳಿ ಕಡಿಮೆ ಹೇಳ್ತಾರೆ ಅಷ್ಟೇ. 109 ಯಾತಕ್ಕೆ ಅವ್ರದ್ದು ಪೂರ್ಣಾಂಕ ಇದ್ದಾಗದು. 109 ಎಷ್ಟೇ ಹೆಸರು? 106 ಜನ ಸೇರಿದ್ರು, ಹೇಳೋದಕ್ಕೆ ಯೂನಿಟ್ ಅದು. ಹೌದೌದು. ಹಾಂ, ಇನ್ನೊಬ್ ರೆಡಿ ಇದ್ದಾರೆ. ಅಯ್ಯೋ, ಬೇಕಾಶ್ಯಾರ ಇದ್ದಾರೆ. ಇವ್ರಿಗೆ ಕಾಟ ಮುಗಿತು ತಿಳ್ಕೊಳಾಗಿಲ್ಲ, ಗೊತ್ತಾಯ್ತದೆ. ಸೊಳ್ಳೆ ಎಲ್ಲ ಹೊರಗಡೆ ಬರ್ತಾರೆ ಇರುತ್ತೆ ಅಲ್ಲಿ, ಇರಲಿ, ಪ್ರಾಣಿಗಳು ನೋಡ್ತಾ ಇರ್ತಾರೆ. ಎಷ್ಟು ಎಲಿಮಿನೇಟ್ ಮಾಡಿ ಏನಾಗುತ್ತೆ ಮತ್ತೆ? ಅದು ಮತ್ತೆ ಎಲ್ಲೋ ಎಕ್ಸ್ಪೋದೇ ಬರುತ್ತೆ, ಬಿಡೋದಿಲ್ಲ. ನಿತ್ಯತ್ವಕ್ಕೆ ದ್ಯೋತಕ ಅದು, ಎಷ್ಟೇ ನಾಶ ಮಾಡಿದ್ರು ಕೂಡ ಅಪ್ಪ ಎಲ್ಲೋ ಒಂದು ಕಡೆ ಬರುತ್ತೆ ಮತ್ತೆ. ಇಲ್ಲಿ ಹೇಳಿದ್ರು ಗವಾಂ ಸಂಪನ್ನ ಕ್ಷೀರತ. ಗವಾಂ ಅಂದ್ರೆ ಕೃಷ್ಣ ಗೋರೇವ, ನಿರ್ಧಾರ ಅಂದ್ರೇನು? ಏವ ಎಲ್ಲಿ ಎಲ್ಲಿದೆ ಮಧ್ಯೆ? ಎಲ್ಲಿದೆ ಮಧ್ಯೆ ಅಂತ ಎಲ್ಲಿದೆ ಮಧ್ಯೆ? ಜಾತಕ್ಕೆ ಹೇಳಿದಂತ ಕೇಳಿದ್ರೆ ಸರ್ವಭಾವ ಕೆಲವು ಪದ ಹೇಳಿಲ್ಲ. ಈಗ ಯದಿ ಅಂದ್ರೆ ಏನ್ ಬರುತ್ತೆ? ತರ್ಹಿ ಸರ್ವಭಾವಗಳ ಮಧ್ಯೆ ಹೇಳ್ಬೇಕು ಅವರಲ್ಲಿ. ಹೌದು, ಯಾಕೆ ಹೇಳಿಲ್ಲ ಅಂತ ಕೇಳಿ ಅಂಡರ್ಸ್ಟುಂಡ್ ಅದು ಅಂಡರ್ಸ್ಟುಂಡ್. ಆಚಾರ್ಯ ಅಂತ ಸರ್ ಹೇಳಿದ ಮೇಲೆ ಅಂಡ್ ಹೇಗೆ ಯದಿ ತರ್ಹಿ ಅಂತ ಸೇರಿಸಿದ್ರೆ ಸರ್ವಭಾವನ ಮಧ್ಯೆ, ಇವ್ರ ಮಧ್ಯೆ. ನಾವು ಕನ್ನಡದಲ್ಲಿ ಹೇಳಿಬಿಡ್ತೇವೆ ಅವ್ರ ಮಧ್ಯೆ. ಇವರು ಮಧ್ಯೆ ಅಂದ್ರೆ ಏನು? ಅಮಾಂಗ್ ಅಂತ ಅರ್ಥ. ಮಧ್ಯ ಶಬ್ದಕ್ಕೆ ಮಿಡ್ಲ್ ಅಂತ ಅರ್ಥ ಅಲ್ಲ. ಏನರ್ಥ? ಅಮಾಂಗ್. ಮಿಡ್ಲ್ ಅಂದ್ರೆ ಏನು? ಎಕ್ಸಾಕ್ಟ್ ಸೆಂಟರ್. ಅಮಾಂಗ್ ಅಂದ್ರೆ ಏನು? ಒನ್ ಆಫ್ ಇಟ್ ಅಷ್ಟೇ. ಆ ಅರ್ಥದಲ್ಲಿ ಬರು ಪದ ಅಂಡರ್ಸ್ಟುಂಡ್. ಮತ್ತೆ ಬಿಡಿಸಿ ಹೇಳ್ಬೇಕಾಗಿ ಆಪ್ಷನ್ ಅಲ್ಲ. ಆ ನಿರ್ಧಾರಣ ಸೃಷ್ಟಿ ಬಂದ ಕಂಪಲ್ಸರಿ, ನಿರ್ಧಾರಣ ಸೃಷ್ಟಿ ಬಂದ ಕಂಪಲ್ಸರಿ ಅಂಡರ್ಸ್ಟುಂಡ್. ಹೇಳಿ ಹೇಳದೇ ಇರಲಿ ಇದೆ ಅಂತ ಅರ್ಥ. ಕೃಷ್ಣ ಸಂಪನ್ನ ಕ್ಷೀರತಮತ್ವ ಕೃಷ್ಣಾಯಃ ಏವ ಸಂಪನ್ನ ಕ್ಷೀರತಮತ್ವ ಅನ್ಯಾಸಾಂ ತದಭಾವ ಇತ್ಯುಕ್ತಂ ಸ್ಯಾತ್ ತಥಾ ಸರ್ವಭಾವಾನಾಂ ಮಧ್ಯೆ ತಸ್ಯ ಏಕಶ್ಚೈವ ಅದ್ವೈತತ್ವಂ ಇತ್ಯುಕ್ತೆ ಏಕಶ್ಚೈವ ಅದ್ವಿತೀಯತ್ವಂ ಅನ್ಯೇಷಾಂ ಸರ್ವಭಾವಾನಾಂ ಸದ್ವಿತೀಯತ್ವಂ ಇತ್ಯುಕ್ತಂ ಭವತಿ ನ ಚೈತದ್ಯುಕ್ತಂ ತಸ್ಯ ಅದ್ವಿತೀಯತ್ವೇ ಅನ್ಯೇ ಭಾವ ಏವ ನ ಸಂತಿ. ಆ ನೋಡಿದ್ರ ಅದು ಅದ್ವಿತೀಯ ಎನ್ನೊಂದಿಲ್ಲೇ ಇಲ್ಲ ಅಂತ ಯಾಕೆ ಹೇಳಬಾರಂತ ಕೇಳಿದರೆ ಕೇಶಾಂ ಸದ್ವಿತೀಯತ್ವಂ ಸ್ಯಾತ್ ತಥೋಯಂ ದ್ವೈತ ಶಬ್ದ ಸಮಾಧಿಕವಾಚಿ ತೆಂಗಿ ಕರ್ತವ್ಯ. ಆದರೆ ಅರ್ಥ ಮಾಡಕ್ಕೆ ಹೊರಟು ಬಿಟ್ಟು ಬಿಟ್ರೆ ಉಳು ಸದ್ವಿತೀಯತ್ವ ಹಿಡಿದಾಗೈತೆ. ಇನ್ನರ್ಥ ಮಾಡಿ, ಇವನು ಅದ್ವಿತೀಯ ಅಂತ ಹೇಳಿದ್ರೆ ಏನರ್ಥ? ಉಳಿದವರು ಸದ್ವಿತೀಯರು ಅಂತ ಅರ್ಥ. ಇವನು ಭಾರಿ ಜಾಣ ಅಂದ್ರೆ ಏನರ್ಥ? ಉಳಿದವ್ರು ಇಷ್ಟು ಜಾಣರಲ್ಲ ಅಂತ ಅರ್ಥ. ಇವನ ಅದ್ವೈತ ಅಂದ್ರೆ ಏನರ್ಥ? ಇವರು ಅದ್ವಿತೀಯ ಅಂದ್ರೆ ಉಳಿದವರೆಲ್ಲ ಏನವರು? ಸದ್ವಿತೀಯ ಅಂತ ಅರ್ಥ. ಉಳಿದವರು ಸದ್ವಿತೀಯ ಅಂತ ಹೇಳಿದ ತಕ್ಷಣ ದ್ವೈತನ ಅದ್ವೈತನ ಅದು ದ್ವೈತ ಅಷ್ಟೇ. ಅದಕ್ಕೆ ಸರ್ವಭಾವಾನಾಂ ಸದ್ವಿತೀಯತ್ವ ನಚೇತ್ವ ತಥೋಪಿ ಅಥವಾ ಅಯಂ ದ್ವೈತ ಶಬ್ದ ಸಮಾಧಿಕವಾಚಿ ತ್ಯಂಗೀಕರ್ತವ್ಯಂ. ಸೊ ದ್ವೈತ ಅಂದರೆ ಸಮಾಧಿಕ ಭಾವ ಹೊಂದಿರೋದು, ಅದ್ವೈತ ಅಂದರೆ ಸಮಾಧಿಕ ಭಾವ ಹೊಂದಿಲ್ಲದೆ ಇರೋದು ಅಷ್ಟೇ. ತಥಾಚ ತಸ್ಯ ಏಕಸ್ಯ ಸಮಾಧಿಕ ರಾಹಿತ್ಯಂ ಅನ್ಯೇಷಾಂ ತತ್ ಸಾಹಿತ್ಯಂಚ ಉಕ್ತಂ ಭವೇತ್. ತಥಾಚ ತಸ್ಯ ಏಕಸ್ಯ ಸಮಾಧಿಕ ರಾಹಿತ್ಯಂ, ಅವನು ಒಂದೇ ಪರಮಾತ್ಮನೊಂದಿಗೆ ಒಬ್ಬನಿಗೇನೆ ಸಮಾಧಿಕ ರಾಹಿತ್ಯ ಇದೆ. ಉಳಿದವರಿಗೆಲ್ಲ ಅವ್ರ ಸಾಹಿತ್ಯ ತತ್ ಸಾಹಿತ್ಯಂಚ ಉಕ್ತಂ, ಸಮಾಧಿಕ ಸಾಹಿತ್ಯ ಇದೆ. ಸಮಾಧಿಕ ರಾಹಿತ್ಯ, ಸಮಾಧಿಕ ಸಾಹಿತ್ಯ. ರುದ್ರದೇವರಿಗೆ ಸಮರು ಇದ್ದಾರೆ, ಮೇಲ್ನವರು ಇದ್ದಾರೆ. ಬ್ರಹ್ಮದೇವರಿಗೆ ಸಮರು ಇದ್ದಾರೆ, ಮೇಲ್ನವರು ಇದ್ದಾರೆ. ಲಕ್ಷ್ಮೀದೇವಿಗೆ ಮೇಲ್ನವರು ಇದ್ದಾರೆ. ನಾರಾಯಣಿಗಿಲ್ಲ, ಇದು ತಾರತಮ್ಯದ ಅನುಸಂಧಾನದ ಹೊಸ ಕ್ರಮ ಇದು. ತಥಾಚ ತಚ್ಚ ಅದ್ವೈತ ಮತ ವಿರುದ್ಧಮಿತಿ, ಈ ರೀತಿ ಅರ್ಥ ಹಿಡಿದಾಗ ಅದ್ವೈತ ಮತ ಹೊರಟೋಯ್ತು. ಕುತ ಏವಂ ಪ್ರಪಂಚೋ ಇದೆ ಇತಿ ಶ್ಲೋಕೋ ವ್ಯಾಖ್ಯಾಯತೆ. ಹೀಗೆಲ್ಲ ಅರ್ಥ ಯಾಕೆ ಮಾಡ್ತೀರಿ ಪ್ರಪಂಚೋದ ಶ್ಲೋಕಕ್ಕೆ? ಸುಮ್ಮನೆ ಮೇಲ್ನೋಟದ ಅರ್ಥ ಮಾಡಿಬಿಡಿ. ಜಡ ಜೀವಾತ್ಮಕಶ್ಚ ಸರ್ವಸ್ಯ ಏಕ ಜೀವಾಜ್ಞಾನ ಕಲ್ಪಿತತ್ವಮೇವ ಅರ್ಥ ಕಿಮ್ಮನ ಸ್ಯಾತ್. ಜಡ ಜೀವಾತ್ಮಕ ಪ್ರಪಂಚ ಇದೆ, ಒಬ್ಬನೇ ಜೀವನಿಗೆ ಅದೆಲ್ಲ ಕಾಣಿಸ್ತಾ ಇದೆ ಅಂತ ಯಾಕೆ ಹೇಳಬಾರದು ಅಂದರೆ, ವಿಕಲ್ಪ ಇತಿ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಇದೆ ಕೇನ ಚಿತ್ತಿತಿ ವಾಕ್ಯಶೇಷಾಚ್ಯ ನ ಕಲ್ಪಿತಮಸ್ ಕಲ್ಪಿತತ್ವಮಸ್ಯ ಇತಿ ಜ್ಞಾಯತೆ. ವೆರಿ ಇಂಪಾರ್ಟೆಂಟ್. ಅಲ್ಲೇನಿದೆ, ಪ್ರಪಂಚೋ ವಿನಿವರ್ತೇವೆ, ಪ್ರಪಂಚೋ ಇದಿ ವಿದ್ಯೇತ ನಿವರ್ತೇತ ರಸಂಶಯ. ಅದಕ್ಕೇನು ಅರ್ಥ ಮಾಡಿದ್ದೀಗ? ಪ್ರಪಂಚ ಹುಟ್ಟಿ ಬಂದಿದ್ರೆ ಅದು ನಾಶವಾಗ್ತಿತ್ತು, ನಾಶವಾಗೋದಿಲ್ಲ ಆದ್ದರಿಂದ ಹುಟ್ಟಿ ಬಂದಿಲ್ಲ, ಅನಾದಿ ಅಂತ ಅರ್ಥ ಮಾಡಿದ್ರಲ್ಲ. ಅದೇ ರೀತಿ ಮುಂದಿನ ವಾಕ್ಯ ಇದೆ, ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಇದಕ್ಕೇನ ಚಿತ್. ವಿಕಲ್ಪ ಅಂದ್ರೇನು? ವಿವಿಧತೆಯ ಕಲ್ಪನ ಭೇದ ಅಂತ ಅರ್ಥ. ವಿಕಲ್ಪ ಶಬ್ದಕ್ಕೆ ಭೇದ ಅಂತ ಅರ್ಥ. ವಿಕಲ್ಪ ವಿನಿವರ್ತೇತ ಕಲ್ಪಿತೋ ಇದಕ್ಕೇನ ಚಿತ್. ಭೇದ ಅಂಬೋದು ಏನಾದ್ರು ಕಲ್ಪಿತವಾಗಿದ್ದಾಗಿದ್ರೆ ಹೋಗ್ಬಿಡ್ತಾ ಇತ್ತು, ಹೋಗ್ಬಿಡೋದಿಲ್ಲ ಆದ್ರಿಂದ ಏನದು ಕಲ್ಪಿತ ಅಲ್ಲ. ಜಗತ್ತಿಗೇನರ್ಥ? ಇದು ಅರ್ಥನೇ. ಎರಡು ವಾಕ್ಯಗಳು ಸಿಮಿಲರ್ ಆಗಿರೋದು ಅದನ್ನು ಹೇಳ್ತಾರೆ. ವಿಕಲ್ಪೋ ಭೇದೋ ಇತಿ ಕೇನಚಿತ್ ಅಜ್ಞಾನಾದಿರ ಕಲ್ಪಿತ ಸ್ಯಾತ್ ತದಾ ನಿವರ್ತೇತ ನಾ ಬಾಧ್ಯತ ಇತಿ ಕಲ್ಪಿತತ್ವ ಪಕ್ಷೇ ಅರಿಷ್ಟ ಪ್ರಸಂಗೋ ವಾಕ್ಯ ಶೇಷೇ ವಿಧೀಯತೆ. ಹಿಂದೆ ಹೇಗೆ ಬಂತು ಇದು ಹಾಗೆ ಬಂದಿದೆ. ಅಲ್ಲಿ ಎದಿ ತರ್ಹಿ, ಎದಿ ಅಂತ ಬಂದಿರೋದ್ರಿಂದ ತರ್ಹಿ ಸೇರಿಸ್ಕೋಬೇಕು. ಪ್ರಸಂಗಸ್ಯ ವಿಪರ್ಯಯೇ ಪರಿವಸಾನಂ ಅವಶ್ಯಕಮಿತಿ ವಾಕ್ಯಶೇಷಾತ್ ಅಸ್ಯ ಪ್ರಪಂಚಸ್ಯ ಕಲ್ಪಿತತ್ವ ನಾಸ್ತಿ ಇತಿ ವಿಜ್ಞಾಯತೆ. ಈ ಪ್ರಪಂಚಕ್ಕೂ ಕಲ್ಪಿತತ್ವವಿಲ್ಲ ಮತ್ತು ಆ ಭೇದಕ್ಕೂ ಕಲ್ಪಿತತ್ವ ಇಲ್ಲ. ತೇರ ಚ ಅಸ್ಯ ಶ್ಲೋಕಸ್ಯ ಪ್ರಪಂಚಸ್ಯ ಕಲ್ಪಿತತ್ವಮರ್ಥೋ ನಭವತಿ ಇತ್ಯಪಿ ವಿಜ್ಞಾಯತೆ ಇತ್ಯರ್ಥ. ಉಕ್ತ ವಕ್ಷ್ಯಮಾಣ ಜ್ಞಾಪಕಾಂತರ ಸಮುಚ್ಚಯಾರ್ಥ ಚ ಶಬ್ದ. ಉಕ್ತ ವಕ್ಷ್ಯಮಾಣ ಜ್ಞಾಪಕಾಂತರ ಸಮುಚ್ಚಯಾರ್ಥ, ಹಿಂದೆ ಹೇಳಿದ ಮುಂದೆ ಬರತಕ್ಕಂತಹ ಅನೇಕ ಇದಕ್ಕೆ ಪೋಷಕವಾದ ಅಂಶಗಳನ್ನು ತಿಳಿಸೋಕ್ಕೋಸ್ಕರ ಚ ವಾಕ್ಯಶೇಷ ಚ ಅಂತಿದೆ. ಇದು ಒಂದೇ ಕಾರಣ, ಇನ್ನೂ ಬೇಕಾದಷ್ಟು ಇದೆ ಅಂತ ಅರ್ಥ. ಚ ಬೇಕಾದಷ್ಟು ಯಾವುದು ಅಂದರೆ ಕೆಲವು ಹಿಂದೆ ಹೇಳಿರೋದು, ಕೆಲವು ಮುಂದೆ ಹೇಳೋದು. ಭವೇದೇತ ಸರ್ವಂ ಯದಿ ಶ್ಲೋಕದ್ವಯೇ ನಿವೃತ್ತ್ಯಾಪಾದನಂ ಸ್ಯಾತ್ ನಚೈವಂ ಕಿಂತು ವಸ್ತುಸ್ಥಿತಿ ಕಥನಮೇತದಿತ್ಯತಃ ನಿವರ್ತತೆ ಇತಿ. ಈಗ ನೋಡಿ, ಹೀಗೆಲ್ಲ ಅರ್ಥ ಮಾಡಬಾರ್ದು. ವಿನಿವರ್ತೇತ ಅಂಬೋದಕ್ಕೆ ವಿನಿವರ್ತತೆ ಅಂತ ಅರ್ಥ ಮಾಡಿಬಿಡೋಣ. ಯಾಕೆ ಮಾಡಬಾರ್ದು ಅಂದರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ನಿವರ್ತತೆ ಇತ್ಯಂಗೀಕಾರೆ ನಿವರ್ತೇತ ವಿದ್ಯೇತ ಚ ಪ್ರಸಂಗ ರೂಪೇಣ ಕಥನಂ ಯದಿ ಶಬ್ದವು ಚ ನಯುಜ್ಯಂತೆ. ಅಲ್ಲಿ ಹೀಗಿದ್ದಿದ್ರೆ ಅದ್ವೈತ ಆಗ್ತಿತ್ತು. ವಿಕಲ್ಪೋ ವಿನಿವರ್ತತೆ ಕಲ್ಪಿತೋ ಅಂತ ಹೇಳಬೇಕಾಗಿತ್ತು. ವಿಕಲ್ಪ ವಿನಿವರ್ತೇತೆ ಅಲ್ಲಿ ವಿಕಲ್ಪ ವಿನಿವರ್ತೇತ ಅಂತ ಹೇಳಿದ್ದಾರೆ. ವಿನಿವರ್ತೇತ ಅಂದ್ರೆ ಏನದು? ದೀರ್ಘ ನಿವರ್ತಿ ಆಗಬೇಕಾಗಿತ್ತು ಅಂತ ಅರ್ಥ. ಅದಕ್ಕೆ ಅರ್ಥ ಆಯ್ತು. ಹಾಗೆ ನಿವೃತ್ತಿ ಆಗಬೇಕಾಗಿತ್ತು ಅಂದರೆ ಅದು ತರ್ಕಮುದ್ರೆಯಿಂದ ಹೇಳಿದ ಮಾತು. ತರ್ಕಮುದ್ರೆಯಿಂದ ಹೇಳಿದಾಗ ಹೇಳೋ ಕ್ರಮ ಬೇರೆ, ವಿಕಲ್ಪ ಇಲ್ಲ ಅದು ಬೇರೆ. ನೀನು ಬರಬೇಡ ಅಷ್ಟೇ. ನೀನು ಬರದೇ ಹೋದರೆ ಏನರ್ಥ? ಈಗ ಬರಬೇಕು ಅಂತ ಅರ್ಥ ಕೊನೆಗೆ. ಅದು ನೀನು ಬರಬೇಡ ಬೇರೆ, ನೀನು ಬರದೇ ಹೋದರೆ ಎಂಬ ಪದ ಬೇರೆ. ಇಲ್ಲಿ ನಿವರ್ತತೆ ಅಂತಿಲ್ಲ, ವಿವರ್ತೇತ ಅಂತಿದೆ. ಅದಕ್ಕೋಸ್ಕರ ಯಾವ ಧಾತುವಿನ ಪ್ರಕಾರ ಕ್ರಿಯಾಪದ ಯಾವ ರೂಪದಲ್ಲಿದೆ ನೋಡಿ. ವಸ್ತುಕಥನಶ್ಚ ಉಪಲಕ್ಷಣ ಮೇತತ್ ಯದ್ಯತ್ರ ನಿವೃತ್ತಿರ್ ನಾಪಾದ್ಯತೆ ಕಿಂ ತರ್ಹಿ ಇತ್ಯತಃ ಸ್ವರೂಪ ಕಥನಮೇವ ಏತದಿ ತೆಂಗೀರಿತಃ ವಿದ್ಯಮಾನ ವತ್ ಪ್ರತೀಯಮಾನೋಪ್ಯಯಂ ಪ್ರಪಂಚೋ ನಿವರ್ತಿಷ್ಯತೆ. ನಿವರ್ತತೆ ಇತ್ಯಂಗೀಕಾರೆ ನಿವರ್ತೇತ ವಿದ್ಯೇತ. ಅಲ್ಲಿ ಪ್ರಪಂಚೋ ಇದೆ ವಿದ್ಯೇತ ಅಂತ ಸೇರಿಸ್ಕೋಬೇಕು. ಪ್ರಸಂಗ ರೂಪೇಣ, ಪ್ರಸಂಗ ಅಂದರೆ ತರ್ಕ, ಪ್ರಸಂಗ ರೂಪೇಣ ಕಥನಂ ಯದಿ ಶಬ್ದೌ. ಅಲ್ಲೂ ಎದಿ ಇದೆ, ಇಲ್ಲೂ ಎದಿ ಇದೆ, ಅದಕ್ಕೆ ಯದಿ ಶಬ್ದೌ ಅಂತಾಯ್ತು. ಪ್ರಪಂಚೋ ಇದೆ ನಿವರ್ತೇತ ಎದಿ ಇದೆ, ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಎದಿ ಅಂತಿದೆ. ಎದಿ ಶಬ್ದ ಇಲ್ಲೂ ಎದಿ, ಅಲ್ಲಿ ಎರಡು ಶಬ್ದ ಎಷ್ಟಾಯ್ತು ಅಲ್ಲಿಗೀಗ? ಎದಿ ಶಬ್ದವು ಅಂತಾಯ್ತು. ಎರಡು ಎದಿ ಶಬ್ದಗಳು ಕೂಡ ಇರಬಾರ್ದಾಗಿತ್ತು. ಇತಿ ವಕ್ತವ್ಯಂ ಕೇರಚಿತ್ ಕಲ್ಪಿತೋ ಯಂ ಪ್ರಪಂಚೋ ನಿವರ್ತಿಷ್ಯತೆ ಭೇದಿ ಶಬ್ದವು ಚನಾಯುಜ್ಯಂತೆ. ಅಲ್ಲಿರೋ ಸಂಭವ ಇರಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ನಾಳೆ ದಿವಸ ಅವ್ರ ಮುಂದಿನ ಪಾಠ. ಈಗ ಒಂದು ಅನೌನ್ಸ್ಮೆಂಟ್. ಮುಂದಿನ ವಾರ ಬಳ್ಳಾರಿಯಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಚಿಕ್ಕೇರಳ್ಳಿ ಅಂತ ಒಂದು ಅಲ್ಲೊಂದು ಪ್ರೋಗ್ರಾಮ್ ಇದೆ. ಚಿಕ್ಕೇರಳ್ಳಿ ಅನ್ನೋದು ಮೊಳಕಾಲ್ಮೂರು ಅಂತಿದೆಯಲ್ಲ, ಚಿತ್ರದುರ್ಗ ಮೊಳಕಾಲ್ಮೂರು, ಅಲ್ಲಿ ಒಂದು ಹತ್ತಿರ ಚಿಕ್ಕೇರಳ್ಳಿ ಅದ್ರ ಮಧ್ಯ, ಅಲ್ಲಿ ಹತ್ತಿರ ಒಂದು 5 ಕಿಲೋಮೀಟರ್ ಅಷ್ಟೇ. ಅಲ್ಲಿ ನರಹರತೀರ್ಥ ಪ್ರತಿಷ್ಠಾಪನೆ ಮಾಡಿದ್ರೆ ಪ್ರಾಣದೇವರಿದ್ದ. ಅಲ್ಲಿ ತುಂಬ ಜನ ನೋಡಿರೋದಿಲ್ಲ. ನರಹರತೀರ್ಥ ಪ್ರತಿಷ್ಠಾಪನೆ ಪ್ರಾಣದೇವರು, ಮೋಹನದಾಸರು ಪ್ರತಿಷ್ಠಾಪನೆ ಮಾಡಿರೋ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸಮೇತ ರಾಮದೇವರು ಅಷ್ಟಿದೆ. ಅದು ಭಾಳ ಪ್ರಾಚೀನವಾದ ಸ್ಥಳ. ಅದು ಪ್ರತಿ ವರ್ಷ ರಾಮನವಮಿ ದಿವಸ ಉತ್ಸವ ಆಗುತ್ತೆ. ಈ ಸರ್ತಿ ಒಂದು ಮುಂದಿನ ಶನಿವಾರ ಅಂದರೆ 25 ತಾರೀಕಲ್ಲಿ ಪ್ರೋಗ್ರಾಮ್ ಇದೆ. 25ನೇ ತಾರೀಕಲ್ಲಿ ಬೇದಾರ ಸ್ವಾಮಿಗಳು ಬರ್ತಾರೆ, ಬೇದಾರ ಶ್ರೀ ಬರ್ತಾರೆ. ಅಲ್ಲಿ ಪೂಜೆ ತುಂಬ ವರ್ಷದಿಂದ ಅಲ್ಲಿ ಸ್ವಾಮಿಗಳು ಕರೆಸ್ಬೇಕು ಅಂತಿತ್ತು, ಆಗಿರಲಿಲ್ಲ. ಈ ಸತ್ ಕರೆಸ್ತಾ ಇದ್ದಾರೆ, ಅದಕ್ಕೆ ಎಲ್ಲರೂ ಅಲ್ಲಿಗೆ ಬರಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದಾರೆ. ಇವರು ಅದು ವಂಶಸ್ಥರು, ಪೂಜೆ ಮಾಡ್ತಕ್ಕಂಥ ವಂಶಸ್ಥರು. ಅದರಿಂದಾಗಿಯೇ ಅದೊಂದು. ಮತ್ತು ಅದು ಮರುದಿವಸ ಬಳ್ಳಾರಿಯಲ್ಲಿ ಇವರೊಂದು ಷಷ್ಠಿ ಕಾರ್ಯಕ್ರಮ ಇಟ್ಕೊಂಬಿಟ್ಟು ಅದರ ಅಂಗವಾಗಿ ಬಹಳ ಮುಖ್ಯವಾಗಿ ಬೇದಾರ ಶ್ರೀಪಾದಂಗಡವರಿಗೆ ತುಲಾಭಾರ ಕಾರ್ಯಕ್ರಮ. ಈ ಮಧ್ಯೆ ಅದರ ಅಂಗವಾಗಿ ಪ್ರವಚನ 23ರಿಂದ ಪ್ರವಚನ 4 ದಿವಸ ಪ್ರವಚನ 26 ಮಂಗಳ 4 ದಿವಸ ಪ್ರವಚನ ಇರುತ್ತೆ.